பூர்ணம் சர்வதோஷ விவர்த்திதம் லக்ஷ்மி நாராயணம் வந்தே பக்தாபீஷ்ட ஃபலப்ரதம். ஐதே அது நனு சர்வா சுரநராதி சரீர லட்சணாட்சாதி சர்வதேசேஷு ஜாக்ரதாதி சர்வகாலேஷு ஸ்திதேஷு விஸ்வாதி சர்வரூபேஷு அபேதவான் சஹா பரமேஸ்வரஹ இத்யர்த்தஹ. ஒட்டு தாத்பரியனு சுர நர ஆதி சரீர தட்சிண அக்ஷாதி சர்வதேசேஷு சுரநராதி சரீரா தட்சிணாட்சாதி சர்வதேசகளு அதரல்லி தட்ச ஜாகிரதாதி சர்வகாலங்களில் ஸ்திதேஷு இருத்தக்கந்த விஸ்வாதி சர்வரூபேஷு விஸ்வாதி சர்வரூபங்களல்லூ கூட அபேதவான் அபேத வந்திருபவனே சா பரமேஸ்வர இத்தியர்த்த. அவனே பரமேஸ்வர அந்த ஒட்டதர்த்த. அதுக்கே குத இத்தியத ஏக பரமேஸ்வர இது யதோ நைவேஸ்வர துவயம். யாத்தக்கே பரமேஸ்வர சீஃப் ஐஸ்வரான் மேலே யதோ நா ஏவ ஈஸ்வர துவயம். இப்படி ஈஸ்வரில் சாத்திய இல்ல ಹೇಳಿದ ಇಬ್ಬರು ಚೀಫ್ ಮಿನಿಸ್ಟರ್ ಇಬ್ಬರು ಪ್ರೈಮ್ ಮಿನಿಸ್ಟರ್ ಅಂತ ಅರ್ಥ ಇಲ್ಲ. ಆದ್ದರಿಂದ ಜಗತ್ತಿಗೆ ಆ ಕಾನ್ಸೆಪ್ಟಲ್ಲೇ ಇದು ಬಂದಿರೋದು. ಜಗತ್ತಿಗೆ ಒಬ್ಬನೇ ದೇವರು ಅನ್ನೋ ಕಾನ್ಸೆಪ್ಟಿನ ಮೇಲೇ ಮುಖ್ಯಸ್ಥ ಒಬ್ಬನೇ ಇರಬೇಕು ಅನ್ನೋ ಕಾನ್ಸೆಪ್ಟ್ ಬಂದಿರೋದು, ಗೊತ್ತಾಯ್ತಾ? ಇದನ್ನೆಲ್ಲ ಒಪ್ಪಿ ಅದನ್ನು ಬಿಟ್ಬಿಡ್ತಾರೆ. ಬೇಸಿಕ್ ಅದು ಇದು ಬಿಟ್ಬಿಡ್ತಾರೆ. ಅದು ಭಾರಿ ತಪ್ಪು. ಇತಿ ಚಕ್ಷುರಾದಿವತ್ತು ಇತ್ಯತ್ರ ಭಾಷ್ಯೋಕ್ತ ಯುಕ್ತ ಏಕೋ ಹಿ ಪರಮೇಶ್ವರೋ ನಾತು ಅನೇಕ ರೂಪಾಣಾಂ ಭೇದೇ ಅನೇಕೇಶ್ವರಾಪಾತಾದಿತಿ ಭಾವಃ. ಆದ್ದರಿಂದ ದೇವರ ಬಗ್ಗೆ ಹೇಳಿದ ಮೇಲೆ ಅವನಿಗೆ ಅವ ರೂಪರೂಪ ಅಭೇದ ಹೇಳಬೇಕೇ ಹೊರತು ಭೇದ ಹೇಳಾಗಿಲ್ಲ. ರೂಪಾಣಾಂ ಭೇದೇ, ರೂಪಗಳಲ್ಲಿ ಭೇದ ಒಪ್ಪಿಕೊಂಡ್ಬಿಟ್ರೆ ಅನೇಕೇಶ್ವರಾಪಾತಾದಿತಿ ಭಾವಃ, ಅನೇಕೇಶ್ವರನ ಒಪ್ಪು ಪ್ರಸಂಗ ಬರೋದರಿಂದ ಅದು ಸರಿಯಲ್ಲ. ಅನೂಚ ರೂಪಾಣಾಂ ಭೇದೇಶು ಏಕಸ್ಮಿನ್ನೇವ ರೂಪೇ ಭಗವಾನ್ ಪರಮ ಅನ್ಯಾನಿ ಸಂತು ಅಥೋ ನದೋಷ ಇತ್ಯಥೋಪಿ ಸರ್ವೇತಿ. ಅದು ಆಗಿತ್ತು. ಹಾಗೆ ಪರಮಾತ್ಮ ಇರಲಿ, ಮೂಲ ರೂಪ ಮಾತ್ರ ಆಗಿದೆ, ಉಳಿದೆಲ್ಲ ಅನುಗ್ರಹಕ ರೂಪಗಳು ಅಂತ ತಿಳ್ಕೊಳ್ಬಾರದು ಅಂತ ಕೇಳಿದರೆ ಅದು ಸರಿಯಲ್ಲ. ಸ ಪ್ರಾಗುಕ್ತು ಭಗವಾನ್ ಪರಮೇಶ್ವರ ಸರ್ವ ದೇಶ ಕಾಲ ಸ್ಥಿತ ರೂಪೇಶು ಅಭೇದವಾನ್ ಅವಿಶೇಷವಾನ್ ಇತ್ಯರ್ಥ. ಯಾವುದೇ ರೀತಿಯಲ್ಲೂ ಪರಮಾತ್ಮ ನೂರು ರೂಪ ಅವತಾರ ರೂಪ ಅದು ಇದು ಅಂತ ಯಾವ ವ್ಯತ್ಯಾಸವೂ ದೇವರಲ್ಲಿ ಇಲ್ಲ. ಅದರಿಂದಾಗಿಯೇ ಸರ್ವ ದೇಶೇಶು ಕಾಲೇಶು ಸಹ ಏಕ ಪರಮೇಶ್ವರ ಅನ್ನೋ ಮಾತು ಅಷ್ಟೆಲ್ಲ ಅರ್ಥ ಬಂತು. ನಾನು ಏವಂ ಸರ್ವದೇಶ ಕಾಲಸ್ಥಿತ ರೂಪಾಣಾಮ ಭೇದೇ ವ್ಯೋಮವತ್ ಪಾದಾದಿ ಏಕದೇಶೇನೈವ ತತ್ರ ತತ್ರ ಅವಸ್ಥಾನಂ ಈಶ್ವರಸ್ಯ ಇತಿ ಸ್ಯಾತ್ ತಚ್ಚ ಸಪ್ತಾಂಗ ಏಕೋನವಿಂಶತಿ ಮುಖಃ ಇತ್ಯಾದಿ ಶ್ರುತಿವಿರುದ್ಧವಿತ್ಯತೋಪಿ ಸರ್ವೇತ್ಯಾದಿ. ಹಾಗೆ ಮತ್ತೊಂದು ಪ್ರಶ್ನೆ ಬಂತು. ನಾನು ಏವಂ ಹಾಗಿದ್ರೆ ಸರ್ವ ದೇಶ ಕಾಲ ಸ್ಥಿತ ರೂಪಾಣಾಮ ಭೇದೆ, ಸರ್ವ ದೇಶ ಕಾಲ ಸ್ಥಿತ ರೂಪಾಣಾಮ ಭೇದೆ, ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲಗಳಲ್ಲಿರತಕ್ಕಂಥ ರೂಪಗಳಲ್ಲಿ ಪರಸ್ಪರ ಅಭೇದವನ್ನು ಹೇಳಿದರೆ, ವ್ಯೋಮವತ್ ಪಾದಾದಿ ಏಕದೇಶೇನೈವ ತತ್ರ ತತ್ರ ಅವಸ್ಥಾನಂ ಈಶ್ವರ ಸೇತಿ ಶಾ. ಹಾಗಿದ್ದರೆ ಪರಮಾತ್ಮ ಪೂರ್ತಿ ಒಂದೇ ಕಡೆ ಇಲ್ಲ ಅಂತ ಅರ್ಥ. ಆಕಾಶ ಇದೆ, ಆಕಾಶ ಸರ್ವತ್ರ ವ್ಯಾಪ್ತವಾಗಿದ್ದರೂ ಕೂಡ ಒಂದು ಕಡೆಗೆ ಆಕಾಶದ ಒಂದು ಭಾಗ ಇದೆ ಅಷ್ಟೇ, ಎಲ್ಲ ಭಾಗಗಳು ಒಂದೇ ಕಡೆ ಇಲ್ಲ. ಆದ್ದ ಅದೇ ರೀತಿಯಲ್ಲಿ ದೇವರು ಎಲ್ಲ ರೂಪಗಳು ಒಂದೇ ಕಡೆ ಇಲ್ಲ. ಇಷ್ಟಾದರೆ ಒಪ್ಪಿಕೊಳ್ಳಿ ಕೊನೆ ಪಕ್ಷ ಅಂತ, ಗೊತ್ತಾಯ್ತಾ? ಎಲ್ಲ ಕಡೆ ಒಂದೊಂದು ರೂಪ ಎಲ್ಲ ಕಡೆ ಇರಲಿ, ಆದರೆ ಎಲ್ಲ ಒಂದೇ ಕಡೆ ಎಲ್ಲ ರೂಪಗಳು ಇಲ್ಲ. ವ್ಯೋಮಾವತ್ ಆಕಾಶದಲ್ಲಿ ಹೇಗೆ ಏಕದೇಶ ಪಾರ್ಟ್ ಅಂತ ಇದೆ, ಆ ಪಾರ್ಟ್ ಮಾತ್ರ ಒಂದು ಕಡೆ ಇರಲಿಕ್ಕೆ ಸಾಧ್ಯ. ಆ ರೀತಿ ದೇವರ ಅನಂತ ರೂಪಗಳಲ್ಲಿ ವ್ಯಾಪ್ತ ರೂಪಗಳಲ್ಲಿ ಒಂದು ಭಾಗ ಮಾತ್ರ, ಎರಡು ರೀತಿ, ಒಂದು ರೂಪ ಅಥವಾ ರೂಪದ ಒಂದು ಭಾಗ. ಇವತ್ತು ಕೈ ಚಾಚಿದರೆ ಕೈ ಇಲ್ಲಿದೆ, ಈ ಕಡೆ ಶರೀರ ಇದೆ, ಆ ಕಡೆ ಕಾಲು ಚಾಚಿಲ್ಲಿದೆ, ಆ ಥರ ದೇವರೊಂದು ಭಾಗ ಇರಲಿ ಅಷ್ಟೇ, ಇಡೀ ದೇವರಿರೋದು ಬೇಕಾಗಿಲ್ಲ ಅಂತ ವಾದ ಮಾಡ್ತಾರೆ. ಅದು ಉತ್ತರ ಕೊಡ್ತಾರೆ. ಅದು ಯಾತಕ್ಕೆ ಅಂದರೆ, ದೇವರಿಗೊಂದು ರೂಪ ಇದೆ ಅಂತ ಹೇಳಿದ್ದೀರಲ್ಲ, ಕೈ ಕಾಲು ಇದೆ ಅಂತ ಹೇಳಿದ ಮೇಲೆ ಕೈ ಇದ್ದಲ್ಲಿ ಕಾಲಿಲ್ಲ, ಕಾಲಿದ್ದಲ್ಲಿ ಕೈ ಇಲ್ಲ ಅಂತ ಆಯ್ತಲ್ಲ. ಆ ಮಟ್ಟಿಗೆ ದೇವರಲ್ಲಿ ವ್ಯಾಪ್ತಿಗೆ ಏನು ಬಂತು, ಭಂಗ ಬಂತು. ಅಷ್ಟಾದರೂ ಸಾಕ್ರಮಿಗೆ ಅಂತ ಸ್ವಲ್ಪ ಏನಾದರೂ ಆಗಲಿ, ಬೆಳಿಗ್ಗೆ ಮಾಡಿಬಿಟ್ರೆ ಸಾಕು ಅಂತಾರಲ್ಲ, ಆಟಿಗೆ ಏನಾದರೂ ಮಾಡಿ ಸ್ವಲ್ಪ ದೇವರ ಪಾವಿತ್ರ್ಯವನ್ನು ಕೆಡಿಸ್ಬೇಕು. ಅದಕ್ಕೆ ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ, ಅದನ್ನೆಲ್ಲ ಸರಿಯಾಗಿ ಅರ್ಥ. ದೇವರು ಪವಿತ್ರ, ಸುಮ್ಮನೆ ಓದ್ಕೊಂಡು ಹೋದರೆ ವೆರಿ ಪ್ಯೂರ್ ಅಂತಾಯ್ತು. ಎಷ್ಟು ಅಪವಿತ್ರ ವಸ್ತುಗಳಲ್ಲಿದ್ದರೂ ಪವಿತ್ರ ದೇವರು, ಅದು ದೊಡ್ಡದು. ಎಷ್ಟೇ ಅಪವಿತ್ರ ವಸ್ತುಗಳಲ್ಲಿದ್ದರೂ ಕೂಡ ದೇವರೇನಾಗಿದ್ದಾನೆ, ಪವಿತ್ರವಾಗಿಯೇ ಇದ್ದಾನೆ. ಎಷ್ಟು ರೇಟ್ಗೆ 100% ಬಂತು ಅದು ತಿಳ್ಕೊಂಡಾಗ ವಿಷ್ಣು ಸಹಸ್ರನಾಮಕ್ಕೆ ಬ್ರಹ್ಮಸೂತ್ರದ ಹಿನ್ನೆಲೆಯಲ್ಲಿ ಹೊಸ ಅರ್ಥ ಬರುತ್ತೆ. ತಚ್ಚ ಸಪ್ತಾಂಗ ಏಕೋನ ವಿಂಶತಿ ಮುಖ ದೇವರಿಗೆ ಏಳು ಅಂಗಗಳು ಏಕೋನ ವಿಂಶತಿ ಮುಖ ಹತ್ತೊಂಬತ್ತು ಮುಖಗಳು ಹೀಗೆಲ್ಲ ವರ್ಣನೆ ಮಾಡಿದ ಮೇಲೆ ರೂಪ ಇದೆ ಅಂತ ಆಯ್ತಲ್ಲ. ಆದ್ದರಿಂದ ಒಂದೊಂದು ಕಡೆ ಒಂದೊಂದಿರಲಿ. ಇತಿ ಶ್ರುತಿ ವಿರುದ್ಧಂ ಇತ್ಯತೋಪಿ. ಈ ಮಾತು ಹೇಳಿದಾಗ ಇನ್ನೊಂದು ಸಮಸ್ಯೆ ಬಂತು. ಇಷ್ಟು ಹೇಳಿದಾಗ ಆಕಾಶವತ್ತು ಅಂತ ಹೇಳಿದಾಗ ಇನ್ನೊಂದು ಸಮ ತಚ್ಚ ಆ ಶ್ರುತಿ ದತ್ತಾಂಗ ಏಕೋನ ವಿಂಶತಿ ಮುಖ ದೇವರು ಎಲ್ಲ ಕಡೆ ಕೂಡ ಅನು ಸಪ್ತಾಂಗನಾಗಿದ್ದಾನೆ ಏಕೋವಿಂಶತಿ ಮುಖನಾಗಿದ್ದಾನೆ ಅಂತ ಹೇಳಿದರೆ ಅದು ಸರಿಯಲ್ಲ. ಒಬ್ಬೊಬ್ಬರು ಒಂದು ಕಡೆ ಇರಲಿ ಅಷ್ಟೇ, ಎಲ್ಲರಲ್ಲೂ ಇದ್ರೆ ಆಗಿರ್ಲಿಕ್ಕೆ ಸಾಧ್ಯ ಉಂಟವನು ಅಂತ ಪ್ರಶ್ನೆ ಮಾಡಿದರೆ, ಎಲ್ಲ ಕಡೆ ಪೂರ್ಣವಾಗಿ ಆಕಾಶ ಆಗಿರ್ಲಿಕ್ಕೆ ಸಾಧ್ಯ ಇಲ್ವೋ, ಎಲ್ಲ ಕಡೆ ಪರಮಾತ್ಮ ಪೂರ್ಣನಾಗಿರಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಪ್ತನೇ ಚೂರುಚೂರು ಇದ್ದರೆ ಒಪ್ಪೋದಿಲ್ಲ, ಆದರೂ ಒಪ್ಪಿದರೆ ನಿಮಗೇನು ವಿಶೇಷ ಮಹಿಮೆ ಬರಲಿಲ್ಲ ದೇವರಿಗೆ ಅಂತ ಅವನು ಆದ. ಮನುಷ್ಯರಂತೆ ಆದ್ನಲ್ಲ, ಹಾಗಿದ್ರೆ ಕೈ ಇದ್ದಲ್ಲಿ ಕಾಲಿಲ್ಲ, ಕಾಲಿದ್ದಲ್ಲಿ ಕೈ ಇಲ್ಲಮ್ಮಂತೆ ಆದ್ನಲ್ಲ ದೇವರು. ಸರ್ವೇ ಇತ್ಯಾದಿ ಅದು ಉತ್ತರ. ಸರ್ವ ದೇಶು ಕಾಲೇಶು ಸ ಏಕ ಪರಮೇಶ್ವರ, ಅದಕ್ಕೆ ಅದೇ ಉತ್ತರ. ಸರ್ವಶಬ್ದ ಸಮಗ್ರವಾಚಿ, ಸರ್ವಶಬ್ದಕ್ಕೆ ಸಮಗ್ರವಾಗಿದ್ದಾನೆ ಅದು ಭಾರಿ ಇಂಪಾರ್ಟೆಂಟ್. ಸರ್ವಶಬ್ದಕ್ಕೆ ಸಮಗ್ರ ಅಂತ ಅರ್ಥ. ಒಂದೊಂದು ಕಡೆಯೂ ಪೂರ್ಣ ರೂಪದಲ್ಲೇ ಇದ್ದಾನೆ, ಮತ್ತೆ ಪ್ರತಿಯೊಬ್ಬರ ಕಣ್ಣಲ್ಲೂ ಹಾಗೇ ಇದ್ದಾನೆ. ಅದು ಪ್ರತಿಯೊಂದು ವಿಷಯ ಇನ್ನೂ ಮುಂದೆ ಹೋದರೆ ಒಂದೊಂದು ರೂಪದಲ್ಲಿ ಎಲ್ಲ ರೂಪ ಇವೆ ಮತ್ತೆ ದೇವರು. ಒಂದು ರೂಪದಲ್ಲಿ ಅನಂತ ರೂಪಗಳು. ಇದು ದೇವರ ವಿಶಿಷ್ಟವಾದ ಮಹಿಮೆ. ಬೇರೆ ಕಡೆ ಕಂಡಿಲ್ಲ ಅಂದರೆ ಅದು ದೇವರಲ್ಲ ಅಷ್ಟೇ, ಅದರಿಂದ ಕಂಡಿಲ್ಲ. ಇವತ್ತು ಸೂರ್ಯನ ಗುಣ ಕತ್ತಲಲ್ಲಿ ಯಾತಕ್ಕೆ ಕಾಣೋದಿಲ್ಲ? ಸೂರ್ಯ ಅಲ್ಲ ಅದರಿಂದ ಕಾಣೋದಿಲ್ಲ. ಅದು ಇದೆರಡು ಒಂದೇ ರೀತಿ ಇದ್ದರೆ ಸೂರ್ಯ ಕತ್ತಲೆ ಅದು ಕರೆಯಬೇಕು ಅದಕ್ಕೆ. ಇದು ಏನು ಮಾಡ್ತಾನೆ, ವ್ಯಕ್ತ ಮಾಡೋದಿಲ್ಲ, ಇದ್ದಾನೆ ವ್ಯಕ್ತ ಮಾಡೋದು. ಹಸಿ ಕಟ್ಟಿಗೆ ನಮ್ಮಲ್ಲೇ ತಗೊಳ್ಳಿ, ಹಸಿ ಕಟ್ಟಿಗೆ ಇದೆ, ಏನಾಗೋದಿಲ್ಲ. ಈಗ ಹೊತ್ತೋದಿಲ್ಲ, ಅಗ್ನಿ ಇದೆ ಅದರಲ್ಲಿ ಹೊತ್ತೋದಿಲ್ಲ. ಆದರೆ ಅಗ್ನಿ ದೋಷ ಇಲ್ಲ, ಯಾವುದಕ್ಕದು ಪ್ರಾಬ್ಲಮ್ ಇದೆ ಸೌದೆ ಜೊತೆಗೆ. ಅದೇ ರೀತಿಯಲ್ಲಿ ಆ ವ್ಯಕ್ತಿಯ ಉಪಾಧಿ ದೋಷ ಇದೆಯಾ ಹೊರತು ದೇವರಿಗೆ ಯಾವ ದೋಷವೂ ಇಲ್ಲ. ಸರ್ವೇ ಇತ್ಯಾದಿ. ಇವತ್ತು ನಾವು ಫ್ಯೂಸ್ ಹೋಗಿದೆ, ಕರೆಂಟಿನ ಪ್ರಾಬ್ಲಮ್ ಅಲ್ಲ ಅದು. ಯಾವುದ್ರ ಪ್ರಾಬ್ಲಮ್ಮು? ಫ್ಯೂಸಿನ ಪ್ರಾಬ್ಲಮ್. ಅದರಿಂದ ಕರೆಂಟ್ ಇಲ್ಲ ಅಂತ ಹೇಳಬಾರ್ದು. ಏನಂತ ಹೇಳಬೇಕು? ಫ್ಯೂಸ್ ಹೋಗಿದೆ ಅಂತ ಹೇಳಬೇಕು ಅಷ್ಟೆ. ಸೊ ಇವರು ಫ್ಯೂಸ್ ಹೋದ ಗೆರೆಗಳೇ ಹೊರತಿವರು ದೇವರಿಗೆ, ಇದರಿಂದ ದೋಷ ಇಲ್ಲ. ಕರೆಂಟೇ ಹೋದ ಕಾಲಕ್ಕೆ ಯಾರು ದೋಷ ಅದು? ಕರೆಂಟ್ ಏನು ದೋಷ? ಈ ಫ್ಯೂಸಿನ ದೋಷ ಎಲ್ಲ ಇದ್ದಾರೆ, ದರಿದ್ರೆ ಕರೆಂಟ್ ಹೋಗಿಬಿಟ್ಟಿದೆ ಅಂತ ಬೈದು. ದೇವ್ರನ್ನ ಆ ರೀತಿ ಅನ್ನಾಗಿಲ್ಲ. ಎಂದೂ ಹೋಗದೇ ಇರೋನು ಅಂದ್ರೆ ಭಗವಂತ. ಸರ್ವ ದೇಶು ಕಾಲೇಶು ಸರ್ವ ಸರ್ವೇತ್ಯಾದಿ ಸರ್ವಶಬ್ದ ಸಮಗ್ರವಾಚಿ ಸರ್ವ ದೇಶು ಸರ್ವ ಕಾಲೇಶು ಸರ್ವಭೂತೇಶು. ಎಷ್ಟು ಓದ್ಕೋಬೇಕು? ಸರ್ವ ದೇಶು ಕಾಲೇಶು ಇದೆಯಲ್ಲ, ಸರ್ವ ದೇಶು ಸರ್ವ ಕಾಲೇಶು ಸರ್ವಭೂತೇಶು ಪಾಣಿಪಾದಾದಿ ಅವಯವೈ ಸಮಗ್ರ ರೂಪೇಶು ಸತ್ಸು ಅಭೇದವಾನ್ನ ಪರಮೇಶ್ವರ ಇತ್ಯರ್ಥ. ಎಲ್ಲರಲ್ಲೂ ಪರಿಪೂರ್ಣವಾಗಿದ್ದಾನೆ, ಆದರೆ ಅವನಿಗೆ ಕೈಕಾಲುಗಳು ಎಲ್ಲ ಇದೆ. ಇಷ್ಟಾದರೂ ಯಾವ ರೂಪಕ್ಕೂ ಭೇದ ಇಲ್ಲ. ಸ್ವಗತ ಭೇದ ಕೈಕಾಲುಗಳಿಗೂ ಭೇದ ಇಲ್ಲ, ಮತ್ತೆ ರೂಪರೂಪಗಳಿಗೂ ಭೇದ ಇಲ್ಲ ಅಲ್ಲ. ಕೈಕಾಲು ಅಂತ ಭೇದ ಕೂಡ ದೇವರಲ್ಲಿಲ್ಲ. ಸ್ವಾಗತ ಭೇದ ವಿವರ್ಜಿತ, ಸ್ವಾಗತ ಭೇದ ವಿವರ್ಜಿತ. ನಾನು ಸಮಗ್ರ ರೂಪೇಣ ಸರ್ವದೇಶಾದಿ ಅವಸ್ಥಾನಂ ಕಥಂ ಹರೇ ರೂಪಬದ್ಧತೆ. ಮತ್ತೆ ತೆಗೆದ. ನಾನು ಸಮಗ್ರ ರೂಪೇಣ ಸರ್ವ, ಮೊದಲೇನೋ ಅಂದು ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಒಪ್ಪಲಿಕ್ಕೆ ತಯಾರಿದ್ದಿಲ್ಲ ಅವನು. ಎಲ್ಲಿ ಬಂದ ಅವನೀಗ? ಎಲ್ಲ ಕಡೆ ಇದ್ದರೂ ಕೂಡ ಸಮಗ್ರ ರೂಪದಲ್ಲಿರಲಿಕ್ಕೆ ಮಾತ್ರ ಸಾಧ್ಯ ಇಲ್ಲ. ಹೇಗೆ ಸಾಧ್ಯ ಅಂತಾನೆ? ಅನ್ಯತ್ರ ಅದೃಷ್ಟತ್ವಾದಿತ್ಯತಃ. ಅದೇ ಅವರ ಉತ್ತರ, ಅನ್ಯತ್ರ ಅದೃಷ್ಟತ್ವ. ಇದು ಆಧಾರಿಕ ಮಾತಾಡೋ ಪ್ರಶ್ನೆಗಳಲ್ಲಿ ಇಂಥದ್ದು. ಬೇರೆ ಕಡೆ ಕಂಡಿಲ್ಲ ಆದ್ದರಿಂದ ಸುಳ್ಳು, ಬೇರೆ ಕಡೆ ಕಂಡಿಲ್ಲ ಅಂಬುದು ಹಿರಿಮೆ ಆಯ್ತೇ ಹೊರತು ಏನಾಗಲಿಲ್ಲ. ಅದು ನಮಗೆ ಹಿಮಾಲಯ ಮೌರ್ಯ ಹತ್ತಲಕ್ಕೆ ಬರೋದಿಲ್ಲ, ಅದರಿಂದ ಯಾರೂ ಹತ್ತಿಲ್ಲ. ಹಾಗಿರು ಹತ್ತಿರ ಸತ್ಯರ ಸುಳ್ಳು, ಈಗ ಹತ್ತಿ ಆಗೋಗ್ಬಿಟ್ಟಿದೆ. ಅದು ನಾವು ಹತ್ತಲಕ್ಕೆ ಬರೋ, ಅವ್ರಿಗೆ ಹತ್ತಲಕ್ಕೆ ಬರೋದಿಲ್ಲ ಅಂದರೆ ಇವತ್ತು ಹತ್ತಿರೋ ಸಂಖ್ಯೆ ಭಾರಿ ಕಡಿಮೆ ಇರಬಹುದು, ಸ್ಟಿಲ್ ಹತ್ತಿದವರೇ ಅವರು. ಅರ್ಥ ಆಯ್ತಾ? ಅನ್ಯತ್ರ ಅದೃಷ್ಟ ಅಂತ ಕೇಳಿದರೆ ತಪ್ಪದು. ಯಾವ ಮಾತು, ಆ ಯುಕ್ತಿ ಯುಕ್ತಿನೇ ಇಲ್ಲ. ಇವನು ಲಿಮಿಟೇಷನ್ನೇ ಹೊರತು ಅದರ ಲಿಮಿಟೇಷನ್ ಅಲ್ಲ. ಇವ ಸೂರ್ಯ ನೋಡಿ ಕಣ್ಣು ಮುಚ್ಕೊಂಡ್ಬಿಟ್ರೆ ದೋಷ ನಮ್ಮಲ್ಲೇ ಇದೆ ಹೊರತು ಸೂರ್ಯನಲ್ಲೇ ಅಲ್ಲ. ಇವತ್ತು ನಮ್ಮಲ್ಲೇ ದೇವರು ಎದುರಿಗಿಟ್ಬಿಟ್ಟಿದ್ದಾನೆ. ಕೋಟಿ 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 ದೀಪಗಳು ಮಾಡಿದ್ರೆ ಒಬ್ಬ ಸೂರ್ಯ ಮಾಡ್ತಾನೆ. ಅದೇ ಈ ದೀಪಗಳು ಈಕ್ವಲ್ ಅಲ್ಲ, ಮತ್ತೆ ಸೂರ್ಯನ ಬೆಳಕಿ ಮ್ಯಾಚ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಸೂರ್ಯ ಮತ್ತೆ ಮ್ಯಾಜಿಕ್ ಅದು. ಅನ್ಯತ್ರ ಅದೃಷ್ಟ ಅಂತ ಹೇಳ್ಬೇಕು ಅದಕ್ಕೀಗ ನೋಡಿ ಅಲ್ಲೇ ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೂರ್ಯನ ನೋಡಲಿಕ್ಕೆ ನಮಗೆ ಆಗೋದಿಲ್ಲ ಅಂದರೆ ಎರಡು ಅರ್ಥ. ಸೂರ್ಯ ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಆಗೋದಿಲ್ಲ ಅಂತ. ದೃಷ್ಟಿ ಶಬ್ದಕ್ಕೆ ಎರಡು ಅರ್ಥ, ಕಣ್ಣಿಗೆ ಕಾಣೋದೊಂದು, ಅರ್ಥ ಮಾಡ್ಕೊಳ್ಳೋದೊಂದು. ನಮ್ಮನ್ನು ಯಾರು ಇವರು ಯಾರು ಗೊತ್ತಾ ಅಂತಾರೆ? ದೇವ್ ನಿಂತ ಎದುರು ನಿಂತಿದ್ದಾರೆ ಗೊತ್ತಿಲ್ಲ ಅಂತ ಕೇಳಿದರೆ, ಅರೆ ದೋಣಿ ಇದೆಯಲ್ಲ ಕಣ್ಣು ಕಾಣಿಸೋದಿಲ್ವ ಈಗ? ಗೊತ್ತಿಲ್ಲ ಅಂತ ಹೇಳಿದೆ. ಗೊತ್ತಿಲ್ಲ ಅಂದರೆ ಏನರ್ಥ? ದೇಹ ಗೊತ್ತಾಗಿದೆ, ಏನು ಗೊತ್ತಾಗಿಲ್ಲ, ವ್ಯಕ್ತಿ ಗೊತ್ತಾಗಿಲ್ಲ. ಅರ್ಥ ಆಯ್ತಾ? ಅದೇ ರೀತಿಯೇ ಇವತ್ತು ಜನ ಮನುಷ್ಯ ನಮ್ಮ ಸಾಮಾನ್ಯ ಕಣ್ಣಿಗೆ ಕಾಣ್ತಕ್ಕಂಥ ಪದಾರ್ಥಗಳಲ್ಲೇ ಕೆಲವು ಹೊಸ ಪ್ರಾಣಿ ನೋಡಿದಾಗ ಯಾವುದೂ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಹೊಸ ಪ್ರಾಣಿ ಫಸ್ಟ್ ಟೈಮ್ ನೋಡಿದ ನಮ್ಮದೇನು ಹೊಸನೇ ನಾಡು ಹೊಸ ಕಾಣಬಹುದು, ಇದೇನಿದು ಹೊಸ ಪ್ರಾಣಿ ಬಂತು ಅಲ್ಲ ಅಂತ ಆ ಥರ ಆಗಿಬಿಟ್ಟಿದೆ. ಹೌದಲ್ಲ, ಆ ಸ್ಥಿತಿಯಲ್ಲಿದ್ದಾಗ ಏನರ್ಥ? ಇವತ್ತು ತಂದೆ ತಾಯಿ ಬೇಕಾದ್ರೆ ಹಾಗೆ ಆಗುತ್ತೆ, ಹುಟ್ಟಿದ ತಕ್ಷಣ ಸೂಲಿ ಸೇರಿಸ್ಬಿಡ್ತಾರೆ ರೆಸ್ಟೋರೆನ್ಸ್ ಒಂದು ವರ್ಷಕ್ಕೆ. ಆಮೇಲೆ ಯಾರ್ಕಾರ ನೋಡಿದ್ದೆ ಆ ಥರ, ಯಾರು ಕರ್ಕೊಂಬಂದ್ರು ಮನೆ ಪಾಪ ವರ್ಷಕ್ಕೆ ಒಂದು ದಿವಸ ಮನೆ ಬಿಡ್ತಾರೆ, ಒಂದೇ ದಿವಸ ವರ್ಷಕ್ಕೆ ಮನೆ ಕಳಿಸೋದು ಒಂದೇ ದಿವಸ, ಅದು ಪೂರ್ತಿ ರೈಟ್ ಇಲ್ಲ, ಬೆಳಿಗ್ಗೆ ಬಂದು ಸಾಯಂಕಾಲ ಹೋಗ್ಬಿಡೋದು ಅಷ್ಟೇ, ಡೇ ಅಷ್ಟೇ, ನಾಟ್ 24 hours, 12 hours. ಆ ಬಂದು ಕೂಸು ಏನು ಮಾಡ್ತಿದ್ದೆ ಗೊತ್ತಾ, ಇರೋ ನಾವು ಹೋಗ್ಬೇಕು ವಾಪಸ್, ಇಲ್ಲಿರೋದಿಲ್ಲ ಅಂತ ಹೇಳ್ತಾ ಇದೆ. ಯಾಕೆ? ತಂದೆ ತಾಯಿ ರೆಕಗ್ನೈಸ್ ಮಾಡೋ ಸ್ಥಿತಿಯಲ್ಲೇ ಅದಿಲ್ಲ, ಹೋಗ್ಬೇಡ ಇಲ್ಲಿರೋದೇ ಬೇಡ ನಾವು, ಅವ್ರಿಗೆ ಎಷ್ಟು ದುಃಖಾಗಿರ್ಬೋದು, ಅದ್ರ ಖುಷಿ ನಮ್ಮ ಕೂಸು ಅಲ್ಲಿ ಹೊಂದ್ ಅಲ್ಲಿ ಹೊಂದ್ಕೊಬಿಟ್ಟಿದೆ ಅಂತೇಳಿ. ಈ ಸಂಪತ್ತು ಮಕ್ಕಳೇ ಸಿಗಬೇಕು ಕೊನೆ ಪಕ್ಷ. ಹೌದಲ್ಲ, ಎಲ್ಲೋ ಇದು ಎಲ್ಲೋ ಬೇಡ, ಎಲ್ಲರೂ ನಮ್ಮ ಮಕ್ಕಳೇ ತಿಳ್ಕೊಂಡ್ರೆ ಆಯಿತು, ಇವನೇ ಕಟ್ಕೋಬೇಕು ಇವತ್ತು. ಅದು ಎಷ್ಟು ಕಾನ್ಸೆಪ್ಟ್ ಕೆಟ್ಟೋಗಿದೆ ಅಂದರೆ, ಯಾರೋ ಮಾಡ್ತಾರೆ ನಾವು ಮಾಡಬೇಕಷ್ಟೆ, ಅವ್ರು ಹುಚ್ಚರು ಇವರು ಹುಚ್ಚ ಆಗಬೇಕು. ಮಕ್ಕಳಿರೋದು ಯಾತಕ್ಕೋಸ್ಕರ? ಅವರಿಗೆ ಇವರಿಗೆ ಒಂದು ಪ್ರೀತಿ ಸಿಗಬೇಕು, ಇವರಿಗೆ ಅವರಿಂದ ಕಾಂಟ್ಯಾಕ್ಟ್, ಎರಡೂ ಆದ್ರೆ ತಾನೇ ಬರೋದು, ಇಲ್ಲ ಅರ್ಥ ಏನು ಅದರಲ್ಲಿ? ಈ ಥರ ಕಣ್ಣಾರೆ ಕಂಡಿದ್ದದು ತಿಳಿಸಿಲ್ಲ, ಕರೆದಿದ್ದಾರೆ ಹುಡುಗಿ ಬರ್ತಾರೆ ಸಾಯಂಕಾಲ ಹೋಗ್ತಾರೆ, ಯಾರು ಭಾರಿ ವಿಷಯ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ರೀತಿ ಅಂತೇಳಿ. ಎಷ್ಟು ತುಂಬ ವರ್ಷ ಆಯ್ತು ಬಿಟ್ಟು, ಈಗ ಇಷ್ಟರ ಮಟ್ಟಿಗೆ ಅದು ಯೋಚನೆ ಮಾಡಿದರೆ ಎಷ್ಟು ತಪ್ಪಿದೆ, ಅದೇ ಭ್ರಮೆ ಬಂದಿರೋದು. ಸಏಕ ಪರಮೇಶ್ವರ ಆಯ್ತು ಹೇತು ಗರ್ಭಂ, ಉತ್ತರ ಎಲ್ಲಿ ಬಂತು ಅಂದರೆ ಪರಮೇಶ್ವರ ಅನ್ಯತ್ರ ಅದೃಷ್ಟಾತ್ವ ಅಂತ ಹೇಳಿದ್ರಲ್ಲ, ಅವನು ದೇವರಾಗಿದ್ದಾನೆ, ದೇವರನ್ನೇ ನೋಡಿಲ್ಲ, ಅವ್ರ ಶಕ್ತಿಯನ್ನು ನೋಡಿಲ್ಲ ಅಷ್ಟೇ. ನೀರು ದೇವರ, ಇವತ್ತು ನೀರು ತಣ್ಣಗಿದೆ, ಬೆಂಕಿ ಬಿಸಿ ಇದೆ, ನೀರು ಒಂದು ಪದಾರ್ಥ ತಣ್ಣಗಿದೆ, ಬೆಂಕಿ ಒಂದು ಪದಾರ್ಥ, ಅದು ತಣ್ಣಗಿರ್ಬೇಕಲ್ಲ ಆಗಿದ್ರೆ. ಆಚಾರ್ಯ ಇದನ್ನೆಲ್ಲ ಯುಕ್ತಿ ಹೇಳ್ತಾರೆ ತತ್ವನಿರ್ಣಯದಲ್ಲಿ. ಆ ರೀತಿ ವಾದ ಮಾಡೋಕ್ಕೆ ಹೋಗಬಾರ್ದು, ವಸ್ತುಗಳು ಬೇರೆ ಆಗಿರೋದೇ ಅದರೊಳಗೆ, ವಸ್ತು ಹೌದು ಬೇರೆ ಹೌದು, ಅರ್ಥ ಆಯ್ತಾ? ಆದ್ದರಿಂದ ನೀರಿನಂತೆ ಬೆಂಕಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದರೆ ಬೆಂಕಿ ಇಲ್ದಾಗತ್ತೆ ಕೊನೆಗೆ ಇವನಿಗೆ, ಬೆಂಕಿಯಿಂದ ನೀರು ಇರಬೇಕು ಅಂದರೆ ನೀರು ಇಲ್ದಾಗತ್ತೆ. ತೇಖೋ ಒಂದಕ್ಕೊಂದು ಇಲ್ಲದೇ ಇರೋದೇ ವಸ್ತುಗಳ ವೈಶಿಷ್ಟ್ಯ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲಾಪಿ, ಅನುವ್ಯಾಖ್ಯಾನದಲ್ಲಿ ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ, ವಸ್ತುಗಳು ಬೇರೆಯಾಗಿದೆ ಅಲ್ಲ, ಅವ್ರ ಗುಣಧರ್ಮಗಳು ಏನಾಗಿವೆ ಬೇರೆಯಾಗಿದೆ, ಬೆಂಕಿ ಬಿಸಿ ಇದೆ, ಇದು ತಣ್ಣಗಿದೆ, ಎಷ್ಟೆಷ್ಟು ಆಶ್ಚರ್ಯ ಇದೆ, ಅರ್ಥ ಆಯ್ತಾ? ಇದೆಲ್ಲ ಯೋಚನೆ ಮಾಡಿದರೆ ಅವ ಶಾಸ್ತ್ರ ಗೊತ್ತು. ಯಾರು ದೇವ್ರ ಬಗ್ಗೆ ತಪ್ಪು ತಪ್ಪ ಮಾಡ್ತಾ ಇರ್ತಾರೆ ಅವರಿಗೆ ವಿವೇಕ ಇಲ್ಲ, ತಿಳುವಳಿಕೆ ಇಲ್ಲ, ಬ್ರೆಡ್ತ್ ಇಲ್ಲ, ವಿಷನ್ ಇಲ್ಲ, ಅದರಿಂದ ಮಾತಾಡ್ತಾರೆ. ಅವ್ರು ಇವತ್ತೆಲ್ಲರಿಗೂ ಆದರ್ಶ ಆಗಿಬಿಟ್ಟಿದ್ದ ಅಂತ ಮಾತಾಡೋರಲ್ಲ, ಅಂಧೇನ ಇವ ನಿಯಮಾನ ಯಥಾಂಧಾಹ. ಅಷ್ಟೇ, ಸ ಏಕೋಪಿ ಪರಮೇಶ್ವರತ್ವ ತಾದೃಶ ರೂಪೇಣ ಭೇದವಾನಿತಿ, ಅವನೊಬ್ಬನೇ ಆಗಿದ್ದರೂ ಕೂಡ ಪರಮೇಶ್ವರನಾದ್ರಿಂದಾಗಿನೇ ಯಾವ ರೀತಿ ಬೇಕಾದ್ರೂ ಇರ್ತಾನೆ. ನಮ್ಮನ್ನು ಕೇಳೋದು ಯಾರೀಗ? ಐಶ್ವರ್ಯಾದ ರೂಪಮೇ ಕಂಚ ಸೂರ್ಯವದ್ ಬಹುಧೇಯತೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಕೋರ್ಟಲ್ಲಿ, ವರ್ಕಿಂಗ್ ಅವರ್ಸ್ ಮುಗಿದೋಯ್ತು, ಕೇಸ್ ಕೇಸ್ ತೊಗೊಳಕ್ಕೆ ಸಾಧ್ಯ ಇಲ್ಲ. ಮೊನ್ನೇನು ಮಾಡಿದಾರೆ ಅದಾದಾಗ ಮಿಡ್ ನೈಟ್ ಕೇಸ್ ಹಾಕಿ ಫೈನಲ್ ಮಾಡಿಬಿಟ್ಟು. ಯಾಕೆ ಮಾಡಿ? ಸುಪ್ರೀಂ ಕೋರ್ಟ್ ಅದು ಇಷ್ಟ ಬಂದ ಮಾಡ್ತೀನಿ. ಇನ್ನು ನೀವೇನು ಕೇಳೋದೀಗ? ಇವ್ರು ಈ ರೀತಿ ಕೇಸ್ ಹಾಕೋಗಿಲ್ಲ, ವರ್ಕಿಂಗ್ ಅವರ್ಸಲ್ಲಿ ಮಾಡಿಲ್ಲ ಆದ್ರಿಂದ ಇನ್ನೂ ವ್ಯಾಲಿಡ್ ಅಂತ ಹೇಳಾಗಿಲ್ಲ. ಚೀಫ್ ಮಿನಿಸ್ಟರ್ ಸೈನ್ ಮಾಡ್ತಾರೆ, ವರ್ಕಿಂಗ್ ಅವರ್ಸಲ್ಲಿ ಮಾಡಿದ್ದ ಕೇಳೋದಿಲ್ಲ. ಸಬ್ ಮಿನಿಸ್ಟರ್ ಸೈನ್ ಮಾಡ್ತಾನೆ, ವರ್ಕಿಂಗ್ ಅದನ್ನು ಕೇಳ್ತಾನೆ, ಅದಕ್ಕೆ ಈಸ್ ಆನ್ಸರಬಲ್. ಅವನು ಹೈಯೆಸ್ಟ್ ಅವನು, ಆದ್ರಿಂದ ಏನು ಮಾಡ್ತಾನೆ? ನನ್ನ ಇಷ್ಟ ಅಂತ ಹೇಳ್ತಾನೆ. ವರ್ಕಿಂಗ್ ಆಗಿರ್ತಾನೆ, ಯಾವ ಟೈಮು ಏನೂ ಇಲ್ಲೇ ಇಲ್ಲ. ಹಿಡಿತಾ? ನಮ್ಮಲ್ಲೇ ಪವರ್ ಪವರ್ ಅಂತ ಏನು ಕಾಣುತ್ತೇವೆ? ದೇವ್ರ ಪವರ್ ಎಂಥದ್ದು? ಸುಪ್ರೀಂ ಮೋಸ್ಟ್ ಪವರ್. ಆದ್ದರಿಂದ ಅವನ ಬಗ್ಗೆ ಇಂಥ ಪ್ರಶ್ನೆ ಕೇಳಿದ್ರೆ ಕೇಳೋನಿ ಬುದ್ಧಿನೇ ಇಲ್ಲ ಅಂತ ಅರ್ಥ. ಸ ಏಕೋಪಿ ಪರಮೇಶ್ವರತ್ವ ತಾದೃಶ ರೂಪೇಣ ಅಭೇದವಾನಿತಿ ಐಶ್ವರ್ಯಾದ ರೂಪಮೇಕಂಚ ಸೂರ್ಯವತ್ ಬಹುಧೇಯತೆ ಇತಿ ಸ್ಮೃತೇರಿತಿ ಭಾವ. ಪರಮಾತ್ಮನ ಐಶ್ವರ್ಯ ಭಾರಿ ದೊಡ್ಡದ, ಐಶ್ವರ್ಯ ಅಣಿಮಾದಿಗಳು ಭಾರಿ ದೊಡ್ಡದಾದ್ದರಿಂದಾಗಿನೇ ಸೂರ್ಯವತ್ ಬಹುಧೇಯತೆ, ಸೂರ್ಯನಂತೆ ಇದ್ದಾನೆ, ಅನೇಕ ರೀತಿ ಕಾಣ್ತಾನೆ ಅಷ್ಟೇ ಹೊರತು ಅವನಲ್ಲಿ ವ್ಯತ್ಯಾಸ. ಪರಮೇಶ್ವರ ಇತ್ಯುಕ್ತೇ ಇವ ಬದ್ಧೋ ಬಂಧಾದಿ ಸಾಕ್ಷಿತ್ವಾತಿ ಸ್ಮೃತಿ ಸೂಚನೆಯ ಭೇದೋಕ್ತೇ ಗತಿರಪಿ ಸೂಚಿತ ಇತಿ. ಪರಮೇಶ್ವರ ಇತಿ ಉಕ್ತೇ ಇವ ಬದ್ಧೋ ಬಂಧಾದಿ ಸಾಕ್ಷಿತ್ವಾ. ಪರಮೇಶ್ವರ ಅಂತ ಪದ ಉಪಯೋಗಿಸಿದ್ದಕ್ಕೆ ಅದೇ ಮಾಂಡೋಕ್ಯದೊಳಗೆ ಏನು ಬಂದಿದೆ ಭಾಷ್ಯದೊಳಗೆ, ಬದ್ಧೋ ಬಂಧಾದಿ ಸಾಕ್ಷಿತ್ವಾ. ದೇವರನ್ನು ಬದ್ಧ ಅಂತ ಅಂತ ಕರೀತಾರೆ, ಬದ್ಧ ಅಂತ ಕರೆದು ಬಿಟ್ಟು. ಬದ್ಧ ಅಂದರೆ ಬಂಧಾದಿ ಸಾಕ್ಷಿ ಅಂತಾನೆ ಹೊರತು ಅವನೇ ಬದ್ಧ ಅಂತ ಅರ್ಥ ಅಲ್ಲ. ಈ ರೀತಿ ಸ್ಮೃತಿಗಳ ಮೂಲಕವಾಗಿ ಭೇದೋಕ್ತೇ ಗತಿರಪಿ ಸೂಚಿತ, ಎಲ್ಲೆಲ್ಲಿ ಭೇದ ಅಂತ ಹೇಳಿದ್ದಾರೋ ಅದಕ್ಕೆ ಅರ್ಥ ಈ ರೀತಿ ಅಂತ ಅರ್ಥನೇ ಹೊರತು ಏನರ್ಥ ಅಲ್ಲ. ದೇವರಿಗೆ ಇತಿಮಿತಿಗಳಿವೆ ಅಂತ ಅರ್ಥ ಅಲ್ಲ, ಬದ್ಧತ್ವಾದಿಗಳಿವೆ ಅಂತ ಅರ್ಥ ಅಲ್ಲ. ಹೇಗೋ ಇದು ಹಾಗೇನೆ. ನಾನು ಏವಂ ಇದೆಲ್ಲ ಕೇಳ್ತಾ ಹೋದಂತೆ ದೇವರ ಬಗ್ಗೆ ಎಲ್ಲ ವಿಧವಾದ ನಂಬಿಕೆ. ಎಷ್ಟೋ ಜನ ಹೇಳ್ತಾನೆ ಪರಿಶುದ್ಧ ಅದನ್ನು ಡೆಡ್ ಅಂತ ಹೇಳಿಬಿಟ್ರು, ಆಮೇಲೆ ಬದುಕ್ತಾನೆ, ಇದ್ಯಾಕೆ ಸಾಧ್ಯ? ಸೈಂಟಿಫಿಕಲಿ ಇಂಪಾಸಿಬಲ್, ಅದು ಸೈನ್ಸ್ ಒಪ್ಪೋದಿಲ್ಲ ಅದನ್ನು, ಆದರೆ ಶಾಸ್ತ್ರ ಪಾಸಿಬಲ್ ಅಂತ ಹೇಳೋದು. ಕಾಮನ್ ಸೆನ್ಸಿಗೆ ಆಗದೇ ಇರೋದನ್ನು ಸೈನ್ಸ್ ಎಕ್ಸ್ಪ್ಲೇನ್ ಮಾಡುತ್ತೆ, ಅದಕ್ಕಾಗದೇ ಇರೋದನ್ನು ಫಿಲಾಸಫಿ ಹೇಳೋದು, ಆಗದೇ ಇರೋದನ್ನು ಅದೇ ಅದಕ್ಕೆ ಇರಬೇಕಂತ ಅರ್ಥ ಮಾಡ್ಕೊಂಡ್ರೆ ಇವನಿಗೆ ಗೊತ್ತಾಗುತ್ತೆ. ಈ ಕಣ್ಣು ಮುಚ್ಕೊಂಡು ನನಗೆ ಕಾಣಿಸ್ಲಿ ಅಂತ ಹಠ ಮಾಡಿದ್ರೆ ಏನರ್ಥ? ಬೇರೆ ಇಂದ್ರಿಯ ಕಾಣೋದಿಲ್ಲ. ಅದು ಯಾವುದಕ್ಕೆ ಕಾಣಬೇಕು? ಕಣ್ಣಿಗೆ ಕಾಣ. ಕಣ್ಣಿನ ಶಕ್ತಿ ಬೇರೆದಕ್ಕೆ ಹೇಗಿಲ್ವೋ, ಶಾಸ್ತ್ರದ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ದೇರ್ಫೋರ್ ಇದು ಅದಕ್ಕೆ ಲಿಮಿಟ್ ಮಾಡಿಕೊಂಡ್ರೆ ತಪ್ಪದು. ಇದು ನೋಡು, ಸೀಯಿಂಗ್ ಈಸ್ ಬಿಲೀಂಗ್ ಅಂತ ಹೇಳಿದರೆ ಕಿವಿಗತಿಯೇನಾಗಬೇಕಾಗಿದೆ. ಪಂಚೇಂದ್ರಿಯಗಳಲ್ಲಿ ಒಂದು ಇಂದ್ರಿಯಕ್ಕೆ ಮಾತ್ರ ಮಹತ್ವ ಕೊಟ್ಟಾಗಾಯಿತು. ಅರ್ಥ ಆಯ್ತಾ? ಪ್ರತ್ಯಕ್ಷ ಶಬ್ದಕ್ಕೆ ಐದು ಇಂದ್ರಿಯಗಳು ಅಂತ ಅರ್ಥನೇ ಹೊರತು, ಸಮಾಜದಲ್ಲಿ ಪ್ರತ್ಯಕ್ಷ ಅಂದರೆ ಏನರ್ಥ? ಕಣ್ಣಿಗೆ ಕಾಣೋದು. ಶಾಸ್ತ್ರದಲ್ಲಿ ಪ್ರತ್ಯಕ್ಷ ಅಂದರೆ ಕಣ್ಣಿಗೆ ಕಾಣೋದಲ್ಲ, ಏನದು? ಇಂದ್ರಿಯಕ್ಕೆ ಬಂದರೆ ಸಾಕು, ಸೆನ್ಸ್ ಆರ್ಗಾನಿಗೆ ಗೊತ್ತಾದರೆ ಸಾಕು, ಏನಿದಾಗಬಹುದು. ಅನ್ಯತ್ರ ದೇವ ನಮ್ಮೆದುರಿಗೆ ಹಾಗೆ ಇಟ್ಬಿಟ್ಟಿದ್ದಾನೆ. ಎಷ್ಟು ವಸ್ತುಗಳಿದೆ, ಇಂದ್ರಿಯ ಬೇರೆ ಬೇರೆ ಇಟ್ಟಿದ್ದೇನೆ. ನಾವು ಸೃಷ್ಟಿ ಭೌತಿಕ ಪದಾರ್ಥಗಳನ್ನ ಗ್ರಹಣ ಮಾಡಲಿಕ್ಕೇನೆ ಒಂದು ಇಂದ್ರಿಯ ಸಾಲದು, ಇನ್ನು ಪರಮಾತ್ಮ ಭೌತಿಕನೇ ಇಲ್ಲ, ಅವನ ಗ್ರಹಣ ಮಾಡೋದಕ್ಕೆ ಇಂದ್ರಿಯಗಳೇ ಸಾಲು. ಫಸ್ಟ್ ಏನಿವು? ಬಿಯಾಂಡ್ ಇದು. ಅದಕ್ಕೆ ಶಾಸ್ತ್ರ ಯೋನಿತ್ವಾತ್ ಅಂತೇಳಿ. ಆಗ ದೇವರನ್ನು ಅರ್ಥ ಮಾಡ್ಕೊಡೋದಕ್ಕಿರೋ ದಾರಿ ಎಷ್ಟು ಸುಲಭ ಅದು. ಇದೆಲ್ಲ ವಿಚಾರನ ಶಾಸ್ತ್ರ ಓದ್ದ ಪ್ರಮಾಣ ಪದ್ಧತಿ ಎಲ್ಲ ಓದಿದಾಗ ಎಲ್ಲ ವಿರವಿರೇ ಅರ್ಥ ಆಗುತ್ತೆ. ಸಯೇ ಕೂಪಿ ಅದನ್ನ ಹೇಳೋದಕ್ಕೆ ಪರಿಮಳ ಸುಮನದೊಳಗೆ ಅರಣ್ಯೊಳಗೆ ಬಂದೆ. ಪರಿಮಳ ಇದೆ, ಹೂವು ಕಣ್ಣಿಗೆ ಕಾಣುತ್ತೆ, ಹೂವಿನ ವಾಸನೆ ಕಣ್ಣಿಗೆ ಕಾಣೋದಿಲ್ಲ. ಏನು ಬೇಕು ಅದಕ್ಕೆ? ಪರಿಮಳ. ಅದೇನು ಬೇಕು? ಮೂಗಿಗೆ ಬೇಕು. ಎದುರಿಗೆ ಪದಾರ್ಥ ಇಟ್ಟಿದ್ದ, ಅದರ ಸ್ಪರ್ಶದ ಎಷ್ಟು ಮೃದು ಅಂತ ಗೊತ್ತಾಗಬೇಕಾದ್ರೆ ಕಣ್ಣಿಗೂ ಕಾಣೋದಿಲ್ಲ, ಮೂಗಿಗೂ ಕಾಣೋದಿಲ್ಲ. ಏನು ಮಾಡ್ಬೇಕು? ಅದನ್ನ ಮುಟ್ಟಿ ನೋಡ್ಬೇಕಾಗ, ಸ್ಪರ್ಶ ಇದ್ರೆ ಕಾಣಿಸುತ್ತೆ. ಅರ್ಥ ಆಯ್ತಾ? ಎಷ್ಟು ಡಿಫ್ರೆನ್ಸ್ ಇಟ್ಟಿದ್ದ. ಅದು ಸೈಜ್ ಗೊತ್ತಾಗಬೇಕು, ಯಾವುದು ಗೊತ್ತಾಗೋದಿಲ್ಲ. ಆಕಾಶದ ಕಾನ್ಸೆಪ್ಟ್ ಬೇಕು, ಸೈಜ್ ಅರ್ಥ ಆಗಬೇಕಾದ್ರೆ. ಅದು ಒಂದೊಂದು ವಸ್ತು ಕೆಲಸ ಮಾಡಬೇಕಾದ್ರೆ ಫೈವ್ ಇದರ ಮಿಂಗಲ್ ಆಗುತ್ತೆ. ಒಂದು ಮಿಸ್ ಆದರೂ ಅದ್ರ ಏನಾಗುತ್ತೆ? ಅದರಲ್ಲಿ ಒಂದು ಆಸ್ಪೆಕ್ಟ್ ಮಿಸ್ ಆಗುತ್ತೆ. ಒಂದು ಇಂದ್ರಿಯ ಇಲ್ಲದೆ ಹೋದರೂ ಕೂಡ ಒಂದು ಆಸ್ಪೆಕ್ಟ್ ಹೋಯ್ತು. ದೇವರನ್ನು ಬಿಟ್ಟು ಯಾವ ಇಂದ್ರಿಯ ಇದ್ದರೂ ಕೂಡ ದೇವರನ್ನು ತಿಳ್ಕೊಳ್ಳೋದಕ್ಕೆ ಸಾಲದೇ ಸಾಲದು. ಇವು ಪಂಚೇಂದ್ರಿಯಗಳಿಂದ ಪಂಚಭೂತಗಳಿಂದ ಪಂಚಭೌತಿಕ ಪ್ರಪಂಚ ಅರ್ಥ ಮಾಡ್ಕೊಳ್ಳೋದಕ್ಕೆ ಪಂಚೇಂದ್ರಿಯಗಳು. ಅರ್ಥ ಆಯ್ತಾ? ಪಂಚಭೌತಿಕ ಪದಾರ್ಥ, ಯಾಕಂದರೆ ಶಬ್ದ ರೂಪ ರಸ ಸ್ಪರ್ಶ ಗಂಧ ಎಲ್ಲ ವಿಷಯನ ರೆಡ್ಯೂಸ್ ಮಾಡಿಬಿಟ್ರೆ ಎಲ್ಲಿ ಗುಡಿಯುತ್ತೆ ನಮಗೆ? ಇದೆ ಲಕ್ಷಾಂತರ ಕೋಟ್ಯಂತರ ವಸ್ತು ಇರಬಹುದು, ಅದನ್ನು ಬೇಸಿಕ್ ಫಾರ್ಮ್ ರೆಡ್ಯೂಸ್ ಮಾಡಿದರೆ ಐದೇ ಆಗೋದು. ಏನು? ರೂಪ ರಸ ಗಂಧ ಸ್ಪರ್ಶ. ಐದನ್ನು ಗ್ರಹಣ ಮಾಡೋದಕ್ಕೆ ಏನು ಬೇಕೋ, ಗ್ರಹಣ ಮಾಡೋದಕ್ಕೆ ಐದು ಇಂದ್ರಿಯಗಳು ಬೇಕಷ್ಟೆ. ಸೊ ಪಂಚಭೂತಗಳನ್ನು ತೋರಿಸೋ ಇಂದ್ರಿಯಗಳಿಂದ ಅದನ್ನು ತೋರಿಸಿದರೆ ನೀವು ಯಾವುದೋ ಒಂದು ಬಸ್ ಟಿಕೆಟ್ ತೊಗೊಂಡ್ರೆ ಫ್ಲೈಟ್ ಅಲ್ಲಿ ತಗೊಂಡ್ರೆ ಬೇರೆ ಫ್ಲೈಟ್ ಹತ್ತಾಗಿಲ್ಲ ಫಸ್ಟ್ ಅವನು, ತಾನೇ ಅದೇ ನಂಬರ್ ಫ್ಲೈಟ್ ಅದೇ ಆಗಬೇಕೆ ಹೊರತು ಇನ್ನೊಂದು ದಿವಸಕ್ಕೂ ಬರೋಲ್ಲ. ಅದಾದ್ರೆ ಬೋಧೋಯ್ತು ಎಷ್ಟು ವ್ಯವಸ್ಥೆ ಇದೆ ಅಂದರೆ. ಆಗ ಅದೆಲ್ಲ ಅರ್ಥ ಮಾಡ್ಕೊಂಡು ಅವರು ದೇವ್ರ ವಿಷಯ ಮಾಡ್ಕೊಡೋದು ಏನೂ ಕಷ್ಟ ಅಲ್ಲ. ಅದಿಲ್ಲ ಹೋದರೆ ಏನೇನೂ ಆಗೋದಿಲ್ಲ. ನಾನು ಏವಂ ಸರ್ವ ದೇಶ ಆದೌ ಹರೇ ಹೇ ಪಾಣಿಪಾದಾದಿ ಸಮಗ್ರ ರೂಪಾಣಾಂ ಅವಸ್ಥಿತಿ ಉಪೇತ್ಯ ತೇಷಾಂ ಅಭೇದೋಕ್ತೌ ರೂಪವತ್ವಾತ್ ಯಜ್ಞದತ್ತವತ್ ಅನಿತ್ಯತ್ವ ಪ್ರಸಂಗ. ಇನ್ನೊಂದು ವಿಷಯ ತೆಗೆದ ನೋಡಿದ್ರ, ಈ ಒಂದು ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀನಿ ನಿಮಗೆ ಅಂತ ಹೇಳ್ತಾನೆ. ಏನದು? ಏವಂ ಸರ್ವ ದೇಶಾದು, ಆದಿಶಬ್ದದಿಂದ ಕಾಲ ಅವಸ್ಥೆ ಇತ್ಯಾದಿ ಎಲ್ಲ ತಗೋಬೇಕು. ಪಾಣಿಪಾದ ಹರೇ ಹೇ ಪಾಣಿಪಾದಾದಿ ಸಮಗ್ರ ರೂಪಾಣಾಂ ಅವಸ್ಥಿತಿ ರೂಪೇತ್ಯ. ಎಲ್ಲ ದೇಹದಲ್ಲೂ ಇದ್ದಾನೆ, ಎಲ್ಲ ಕಾಲದಲ್ಲೂ ಇದ್ದಾನೆ, ಕೈಕಾಲುಗಳು ಇದೆ ಅಂತ ಒಪ್ಪಿಕೊಂಡುಬಿಟ್ರೆ ಜೊತೆಗೆ ದೇಶಾಂ ಅಭೇದೋಕ್ತವು ಆ ರೂಪಗಳಿಗೆ ಪರಸ್ಪರ ಅಭೇದ ಹೇಳಿಬಿಟ್ರೆ ರೂಪವತ್ವ ಯಜ್ಞದತ್ತವತ್ ಅನಿತ್ಯತ್ವ ಪ್ರಸಂಗ. ಯಜ್ಞದತ್ತ ದೇವದತ್ತ ಚೈತ್ರ ಮೈತ್ರ ಅಂದರೆ ಎಕ್ಸ್ ವೈ ಝೆಡ್ ಅಂತ ಅರ್ಥ. ಶರೀರ ಇರತಕ್ಕಂಥವರಿಗೆ ರೂಪ ಇರತಕ್ಕಂಥವರಿಗೆ ಏನಿದೆ? ಅನಿತ್ಯತ್ವ ಇದೆ. ದೇವರಿಗೆ ನಿತ್ಯತ್ವ ಅನಂತ ರೂಪ ಬೇರೆ ಒಪ್ಪಿಕೊಂಡು ಈ ರೀತಿ ಹೇಳಿಬಿಟ್ರೆ ದೇನೆ ಏನಾಗ್ತದೆ? ಎಲ್ಲ ಎಷ್ಟು ಸಾಯ್ಬೇಕ್ರೆ ನಾವೇ ವಾಸಿ. ಯಾಕೆ? ಒಂದೆರಡು ದೇಹ ಕಳ್ಕೊ, ಭಾರಿ ಬಡವ ಕಳ್ಕೊತಾನೆ, ಶ್ರೀಮಂತ ಕಳ್ಕೊತಾನೆ. ಬಡವ ಏನು ಕಳ್ಕೊಬೋದು? ಒಂದೆರಡು ಚಿಂದಿ ಬಟ್ಟೆ ಇಟ್ಕೊಂಡಿದ್ದ ಹೊರಟೋಯ್ತು ಅಷ್ಟೇ. ಆದರೆ ಭಾರಿ ಶ್ರೀಮಂತದ್ದು ಎಷ್ಟೋಯ್ತು? ಓ ಇದೆಲ್ಲ ಹೋಯ್ತು. ದೇವ್ರ ಹಡೆಬಾರ ನೋಡಿದ್ರಾ ಅಂತ ಹೇಳ್ತಾನೆ. ಒಂದು ರೂಪ ಸಾಯಲಕ್ಕೆ ಅಯ್ಯೋ ಸಾಹಸ ಹೆದರ್ತಾರೆ. ದೇವ್ರ ಗತಿ ಏನಾಗಬೇಕು? ಇದರಿಂದ ಅನಿತ್ಯತ್ವ ಬಂತು. ಅನಿತ್ಯತ್ವ ಬಂತು ಅಂದರೆ ದೇವ್ರು ಯಾವಾಗಲೂ ಇರೋಕ್ಕೆ ಸಾಧ್ಯ ಇಲ್ಲ. ಅನಿತ್ಯನ ಒಮ್ಮಿದ್ದೆ ಒಮ್ಮಿಲ್ಲ, ಈಗ ಇಲ್ಲದ ಕಾಲ ಬಂದಿದೆ ಅಂತ ತಿಳ್ಕೊಂಬೇಡ, ಹೋಗಲಿ. ಅದಕ್ಕೆ ಹೇಳ್ತಾರೆ ಸರಿಯಲ್ಲ. ಅರೂಪ ರೂಪ ಅಂತ ತಕ್ಷಣ ನಮ್ಮ ಕಣ್ಣಿಗೆ ಕಾಣ ರೂಪ ಯಾವುದು? ಈ ರೂಪ ಅಲ್ಲೇ ಅಲ್ಲ, ಈ ಪ್ರಾಕೃತ ರೂಪನ ಬಿಟ್ಟುಬಿಡಿ. ಅದಕ್ಕೆ ತದರೂಪ ಮನಾಮಯಂ ಇತ್ಯಾದಿ ಶ್ರುತಿ ಅಪ್ರಾಮಾಣ್ಯಂಚಸ್ಯಾದಿತ್ಯತೋ. ರೂಪನೇ ಇಲ್ಲ ಅಂತ ಹೇಳಾಗಿಲ್ಲ, ಇದೇ ಅಂತ ಪ್ರಮಾಣ ಇದೆ. ಒಪ್ಪಿಕೊಂಡ್ರೆ ಸಮಸ್ಯೆ ಇದೆ. ವೇದಗಳು ಇದು ಎರಡಕ್ಕೂ, ವೇದಕ್ಕೆ ಅಪ್ರಾಮಾಣ್ಯಕ್ಕೂ ಕಾರಣ ಆಯ್ತಿದೆ. ಈ ರೀತಿ ದೇವರ ರೂಪ ಇದೆ ಅಂತ ಕೆಲವು ಕಡೆ ಹೇಳೋದು, ಇಲ್ಲ ಅಂತ ಕೆಲವು ಕಡೆ ಹೇಳೋದು, ಏನಾಯ್ತಾಗ ವಿರುದ್ಧ ಭಾಷಣ, ಅದು ಸರಿಯಲ್ಲ. ಹರೇರ ಅಪ್ರಾಕೃತಂ ರೂಪಂ ವಕ್ತುಂ, ಅದಕ್ಕೆ ಅಪ್ರಾಕೃತ ರೂಪ ಇದೆ. ಅರೂಪವದೇವ ಇತ್ಯಾದಿ ಸೂತ್ರ ಚತುಷ್ಟಯಂ. ಅರೂಪವದೇವ ಇತ್ಯಾದಿ ಎಷ್ಟು ಸೂತ್ರಗಳಿವೆ? ನಾಲ್ಕು ಸೂತ್ರಗಳಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ತಸ್ಯಾಪ್ಯರ್ಥ ಸರ್ವೇ ಇತ್ಯಾದಿ, ಅದನ್ನು ಆಚಾರ್ಯ ಹೇಳಿಬಿಟ್ರೆ ಎಲ್ಲಿ? ಸರ್ವ ದೇಶೇಶು ಕಾಲೇಶು ಸಯೇಕಃ ಪರಮೇಶ್ವರಃ. ಹೇಗಿದೆ ಆಚಾರ್ಯ ಭಾಷ್ಯದ ಸೂತ್ರ ಆಗಿಬಿಟ್ಟಿದೆ ಈಗ. ರಾಯರ ವ್ಯಾಖ್ಯಾನ ಕೈಯಲ್ಲಿ ರಾಯ ಆಚಾರ್ಯರ ಭಾಷ್ಯ ಸೂತ್ರ ಫಾರ್ಮಲ್ಲಿದ್ದಾಗ ಇನ್ನು ಸೂತ್ರ ಹೇಗಿರಬೇಕು? ಇದೇ ವಿಶ್ವತೋಮುಖ ಆಚಾರ್ಯ ಅಣುಭಾಷ್ಯನೇ ವಿಶ್ವತೋಮುಖ. ಸೂತ್ರಗಳ ಮುಂದೆ ಭಾಷ್ಯ ಆಚಾರ್ಯ ಹೇಳ್ತಾರೆ. ಹರಿಯ ಮುಂದೆ ವಾಯುದೇವರು ಹೇಗಲ್ವೋ ಸೂತ್ರಗಳ ಮುಂದೆ ಭಾಷ್ಯ ಪೂರ್ತಿ ಹೇಳೋದಿಲ್ಲ ಆಚಾರ್ಯ, ಸ್ವಲ್ಪ ಹೇಳ್ತೀವಿ ಅಂತ ಹೇಳ್ತಾರೆ. ಅಂದಮೇಲೆ ದೇವರು ಎಷ್ಟು ಮಹಿಮಾವಂತ ಅಂತ ತಿಳಿ. ಸ ಪರಮಾತ್ಮ ಸರ್ವರೂಪೇಶು ಅಭೇದವಾನ್, ಅದು ಸೂತ್ರ, ಅದು ಭಾಷ್ಯ, ಇದಕ್ಕೆ ವಿವರಣೆ. ಈಗ ಸರ್ವಸ್ಯ ಸರ್ವಸ್ವಾಮಿ ಕರಚರಣಾದಿ ಮತ್ ವಿಗ್ರಹೇಶು ಅಭೇದವಾನ್, ಸರ್ವರೂಪೇಶು ಅಭೇದವಾನ್, ಸರ್ವಸ್ವಾಮಿಯಾಗಿದ್ದಾನೆ. ಕರೆಕ್ಟ್ ಕರೆಕ್ಟ್. ಸರ್ವಸ್ವಾತ್ಮೀಯ ಕರಚರಣಾದಿ ಮತ್ ವಿಗ್ರಹೇಶು ಅಭೇದವಾನ್. ಸರ್ವ ಸ್ವಾತ್ಮೀಯ, ಸರ್ವ ಅಂದರೆ ಎಲ್ಲ, ಸ್ವಾತ್ಮೀಯ ಅಂದರೆ ತನ್ನ, ಆತ್ಮೀಯರು ಅಂತ ಹೇಳಿ ನನ್ನವರು ಅಂತ ಹೇಳ್ತಾರಲ್ಲ ಹಾಗೆ. ಆತ್ಮೀಯ ಏನೇನು? ಆತ್ಮೀಯ ಕರ ಚರಣ ಆದಿ ಮತ್, ಕರಚರಣಾದಿಗಳನ್ನು ಹೊಂದಿರುವ, ಮತ್ತಂದರೆ ಹೊಂದಿರುವ. ವಿಗ್ರಹೇಶು ಅಭೇದವಾನ್, ತನ್ನ ಅನಂತ ರೂಪಗಳಲ್ಲಿ ಏನು ಹೊಂದಿದ್ದಾನೆ? ಅಭೇದವನ್ನೇ ಹೊಂದಿದ್ದಾನೆ. ನತು ಯಜ್ಞದತ್ತಾದಿ ಜೀವ ಸಂಬಂಧಿ ಪ್ರಾಕೃತ ಶರೀರೇಶು ಯಜ್ಞದತ್ತಾದಿರಿವ ಭೇದವಾನ್ ಇತ್ಯರ್ಥ. ಯಜ್ಞದತ್ತಾದಿ ಜೀವರಲ್ಲಿ ಏನು ದೇಹಗಳ ಸಂಬಂಧ ಇದೆ, ಆ ದೇಹಗಳ ಎಂಥ ಸಂಬಂಧ? ದೇಹಗಳವೆಲ್ಲ ಒಬ್ಬ ಜೀವ ಇದ್ದಾನೆ. ಇವು ನಮಗೂ ನಮ್ಮ ದೇಹಕ್ಕೇನು ಸಂಬಂಧ? ಭೇದನೇ ಹೊರತು ಅಭೇದ ಅಲ್ಲ. ಭೇದನೇ ಹೊರತು ಅಭೇದ ಒಪ್ಪಿಕೊಂಡು ಏನಾಗಬೇಕಾಗ? ಯಾರೋ ದಾನ ಮಾಡಿದರು ಬಾಡಿನ, ಬಾರ್ಡರ್ ಕೇಸ್ ಹಾಕಬೇಕಾಗ. ಯಾತಕ್ಕೆ? ದಾನ ಮಾಡಿದ್ರಲ್ಲ ದೇಹನೇ, ನಿಮ್ಮ ಪ್ರಕಾರ ದೇಹನೇ. ಅದು ಅದರ ಸಮಯದಲ್ಲಿ ಯುಕ್ತಿ ಮೇಲೆ ಡೀಟೇಲೇ ಬರೀತಾನೆ. ಹಾಗಿದ್ದರೆ ತಂದೆ ತಾಯಿಗಳ ಸಂಸ್ಕಾರ ಭಾಗ ಮಾಡ್ತಾನೆ. ಕೊಲೆ ಮಾಡಿದಷ್ಟು ಪಾಪ ಬಂದಿಲ್ವೋ? ಹಾಗಿದ್ರೆ ಪಾಪ ಕೊಲೆ ಮಾಡಿದ ಚುಚ್ಚೋಗ್ಬಿಟ್ಟ ಅಷ್ಟೇ. ಇವ್ರು ಸುಟ್ಟಾಕ್ಬಿಡ್ತಾನಲ್ಲ, ಕಣ್ಣೆದ್ರೆ ಕಾಣಿಸ್ತಾ ಇದೆ. ಕೊಲೆಗಾರ ಕಂಡಿಲ್ಲ, ಇವ್ರು ಸುಡೋದು ಕಣ್ಣಿಗೆ ಕಾಣಿಸ್ತಾ ಇದ್ದಾರೆ. ಇವನೇ ಮಹಾಪಾಪಿ ಆಗಬೇಕಾಗತ್ತೆ ಅಷ್ಟೇ. ಪಾಪಿ ಅಂತಾರ, ಏನಂತಾರ ಅದಕ್ಕೆ? ಭಾರಿ ಯೋಗ್ಯ ಮಗ ಅಂತ ಕರೀತಾರೆ ಜೊತೆಗೆ. ಹಾಗಿದ್ರೆ ಯೋಗ್ಯ ಕಳ್ಳ ಅಂತ ಯಾಕೆ, ಕೊಲೆಗಾರ ಅಂತ ಯಾಕೆ ಕರೆಯೋದಿಲ್ಲ ನೀವು? ಯೋಗ್ಯ ಕೊಲೆಗಾರ ಏನು ಮಾಡಿದ? ಯೋಗ್ಯ ಆತಕ್ಕಾಗೋದಿಲ್ಲ ಅವನು ಜೀವನ, ಇವನು ದೇಹ, ಅವನು ಜೀವ. ಎಷ್ಟು ವ್ಯತ್ಯಾಸ! ಖಾಲಿ ಪರ್ಸ್ ಕದಿಯೋದಕ್ಕೂ ದುಡ್ಡಿದ್ದು ಕದಿಯೋದು ವ್ಯತ್ಯಾಸ ಆಯಿತು, ಗೊತ್ತಾಯ್ತಾ? ಖಾಲಿ ಪರ್ಸ್ ನಾವೇ ಬಿಸಾಕ್ಬಿಡ್ತೀವಿ ಹಳೇದಾದ್ರೆ. ಏನು ಮಾಡ್ತೀವಿ ಅದನ್ನು? ಬಿಸಾಕ್ಬಿಡೋದು. ಅದು ತುಂಬಿದ ಪರ್ಸನ್ನು ತಕ್ಕೊಂಡು ಬಿಸಾಕ್ತಾರೆ, ಅದನ್ನ ಹಾಗೆ ಮಾಡೋದಿಲ್ಲ. ಹಳೆ ಪರ್ಸ್ ಆದಾಗ ಅದು ದುಡ್ಡಿದ್ರೆ ಏನು ಮಾಡ್ತಾರೆ? ಅದನ್ನು ಜೀವ ತಕ್ಕೊಂಬಿಟ್ಟು ದೇಹ ಸುಡೋದೇ ಹೊರತು ದೇಹ ಸಮೇತ ಅಲ್ಲ. ಆದ್ದರಿಂದ ದೇವರ ಶರೀರಕ್ಕೂ ನಮ್ಮ ಶರೀರಕ್ಕೂ ಹೋಲಿಕೆಯನ್ನು ಇಟ್ಕೊಳ್ಳೋಕೆ ಹೋಗಬಾರದು. ಅಂದರೆ ನಮ್ಮ ಲಿಮಿಟೇಷನ್ನಲ್ಲೇ ದೇವರು ನೋಡೋಕ್ಕೆ ಹೋಗ್ಕೂಡೋದು. ನಮ್ಮ ಲಿಮಿಟೇಷನ್ ಎಲ್ಲ ನೋಡೋಕ್ಕೆ ಹೋದ್ರೆ ಕೊನೆಗೆ ಏನಾಗ್ತೀವಿ? ನಾವೀಗ ಮೊದಲಿದ್ದಾಗೆ ಇರ್ತೇವೆ ಅಷ್ಟೇ. MBBS ತೊರೆದ, ವಾಪಸ್ ಬಂದ, ಏನು ತಿಳ್ಕೊಂಡ್ರು ಏನದು, ಬರೀ ಪ್ರಶ್ನೆಗಳು ಬರುತ್ತೆ. ಆದ್ದರಿಂದ ಮೊದಲಿದ್ದಾಗೆ ಇದ್ದಾನ ಅವನು. ಕೋರ್ಸೋದು ಯಾರಿಗೆ ಡಾಕ್ಟರ್ ಅಂತ ಕರೀತಾರೆ ಅವನ್ನ. ಮೊದಲಿಗೆ ಒಂದು ಏನು ಡಿಫ್ರೆನ್ಸ್ ಬಂದಿದೆ ಅವನಿಗೀಗ? ನಮ್ಮಲ್ಲಿ ಏನಿಲ್ಲ ಅಂತ ಸಂಪಾದನೆ ಮಾಡ್ಕೊಂಬಂದಿದ್ದಾನೆ. ಒಬ್ಬನು ಮೆಡಿಕಲ್ ಒಂದೇ BSc ಮಾಡಿದ, ಮೆಡಿಕಲ್ ಸೇರಿದ, ಇವನೆಲ್ಲೋ ಸೇರಿಬಿಟ್ಟ. ಆದರೆ ಇವನು ಡಾಕ್ಟರ್ ಆಗಲಿ, ಅವನು ಡಾಕ್ಟರ್ ಆದ. ಯಾತಕ್ಕೆ? ಆ ವಿದ್ಯೆ ಬಂದಿದ್ದರಿಂದ. ಇವನೇನಾದ್ರು ತನ್ನ ಪಕ್ಕ ಯೋಚನೆ ಮಾಡ್ತಾ ಕೂತಿದ್ರೆ ಏನಾಗಿರ್ತಿದ್ದ? ಅವಳು ಅತ್ತೆ ಅದರಲ್ಲಿ ಇರ್ತಿದ್ದೆ, BSc ಹೋಗ್ತಿದ್ದೆ, ಅದು ಬದಲೇ ಎದ್ಬಿಡ್ತಿದ್ದೆ. ಅಲ್ಲಿಗೆ ಹೋಗಿದ್ದು ಪುಣ್ಯ ಅನ್ಕೋಬೇಕು ಅಷ್ಟೇ ಹೊರತು ಅವನ ಸ್ಥಿತಿ ಏನಾಗ್ತಿತ್ತು ಅವಳು ಒಂದೇ ರೀತಿನೇ. ಎಷ್ಟು ಹುಚ್ಚರಿದ್ದಾರೆ ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ವಿಚಾರವಾದ ಅಂತ ಹೇಳ್ತಾರೆ ಅದಕ್ಕೆ. ಬುದ್ಧಿಜೀವಿಗಳು ಕ್ಷೇತ್ರವಾಗಿ ಬುದ್ಧಿಜೀವಿಗಳು. ಅನ್ನಜೀವಿಗಳು ಅಂದ್ರೇನು? ಅನ್ನ ತಿಂತಾರೆ. ಬುದ್ಧಿಜೀವಿಗಳು ಬುದ್ಧಿ ತಿಂತಾರೆ ಅಂತಾರೆ. ಉಳಿದವ್ರ ಬುದ್ಧಿನ ತಿಂದಾಗ ಇರೋ ಬುದ್ಧಿನ ಕೆಡಿಸಿಬಿಡ್ತಾರೆ ಅಂತಾರೆ. ತಲೆ ತಿನ್ನಬೇಡ ಅಂತ ಹೇಳೋದಿಲ್ಲ, ಅದೇ ರೀತಿಯಲ್ಲೇ ತಲೆ ತಿನ್ನಬೇಡ ಎಂಬ ಮಾತಿಗೆ ಬುದ್ಧಿ ತಿನ್ನಬೇಡ ಅಂತಾರೆ ಅರ್ಥ. ನತು ಯಜ್ಞ ಅವೆಲ್ಲ ಕುತರ್ಕಗಳು. ಕುತರ್ಕ ಅಂದರೆ ಅದೇನು? ಸರಿಯಾದ ತರ್ಕದಲ್ಲಿ ಯೋಚನೆ ಮಾಡ್ತಾ ಹೊರಟಷ್ಟು ಪಾಸಿಟಿವ್ ಆನ್ಸರ್ ಸಿಗ್ತಾ ಹೋಗೋದು. ಕುತರ್ಕ ಮಾಡಿದಾಗ ನೆಗೆಟಿವ್ ಆಗ್ತಾನೆ, ತನ್ನ ಬುದ್ಧಿನೇ ಕೆಟ್ಟ ಹೋಗ್ತದೆ. ನತು ಯಜ್ಞದತ್ತಾದಿ ಜೀವ ಸಂಬಂಧಿ ಪ್ರಾಕೃತ ಶರೀರೇಶು ಯಜ್ಞದತ್ತಾದಿರಿವ ಭೇದವಾನ್ ಇತ್ಯರ್ಥ. ತಥಾಚ ಐಕಾತ್ಮ್ಯ ಪ್ರತ್ಯಯ ಸಾರಂ, ಇವೆಲ್ಲ ಉಪನಿಷತ್ತಿನ ವಾಕ್ಯಗಳು. ಆನಂದ ರೂಪಂ ಅಮೃತಂ, ದೇವರಿಗೆ ದೇಹ ಇದೆ ಅಂತ ಹೇಳಿದ ಶ್ರುತಿಗಳೇ ವಿವರಣೆ ಕೊಡ್ತಾ ಇವೆ. ಐಕಾತ್ಮ್ಯ ಪ್ರತ್ಯಯ ಸಾರಂ, ಏಕಾತ್ಮನೆ, ದೇಹಕ್ಕೂ ಆತ್ಮಕ್ಕೂ ಸಂಬಂಧ ವ್ಯತ್ಯಾಸನೇ ಇಲ್ಲ. ಆನಂದ ರೂಪಂ ಅಮೃತಂ, ಒಂದೇ ವಂದ್ಯಂ ಸದಾನಂದಂ, ಆನಂದ ರೂಪಂ, ಆನಂದಮಯ ಶರೀರ ಇತ್ಯಾದಿ ಶ್ರುತಿ ಸ್ಮೃತಿಭ್ಯೋ ಜ್ಞಾನಾನಂದಾದಿ ಆತ್ಮಕ ಈಶ್ವರ ತಾದಾತ್ಮೇನ ರೂಪಸ್ಯ ಪ್ರಾಕೃತ ದೇಹ ವೈಲಕ್ಷಣ್ಯಾತ್ ಗೃಹಾಂತಃ ನಯನಾದಿ ಪ್ರಕಾಶೇ ಸತ್ಯಪಿ ಚಕ್ಷುಷಾದಿ ಪ್ರಕಾಶಸ್ಯ ಲೌಕಿಕಾದಿ ಪ್ರಕಾಶ ವೈಲಕ್ಷಣ್ಯೇನ ನಾಸ್ತಿ ಪ್ರಕಾಶ ಇತ್ಯಾದಿ ವ್ಯವಹಾರವತ್ ಅರೂಪಮಿತ್ಯಾದಿ ಶ್ರೌತವ್ಯವಹಾರಸ್ಯ ಅಪ್ರಾಕೃತ ರೂಪವತ್ವೇನ ಅನಿತ್ಯತ್ವ ಅಪ್ರಸಂಗಸ್ಯ ಚ ಉಪಪತ್ತೇ ರೀತಿ ಭಾವ. ಇನ್ನೂ ಅದರ ಭಾವ ಹೇಳಿದರು. ಅದು ಏನು ಅಭಿಪ್ರಾಯ ಅಂದರೆ, ಸ್ಮೃತಿಭ್ಯ ಜ್ಞಾನ ಆನಂದಾದಿ ಆತ್ಮಕ ಈಶ್ವರ ತಾದಾತ್ಮೇನ ರೂಪಸ್ಯ, ಪರಮಾತ್ಮನ ರೂಪಕ್ಕೂ ಅವನಿಗೂ ತಾದಾತ್ಮ್ಯ ಇದೆ. ತಾದಾತ್ಮ್ಯ ಅಂದ್ರೇನು? ಐಕ್ಯ ಇದೆ. ಗೊತ್ತಾಯ್ತಾ? ಪ್ರಾಕೃತ ದೇಹ ವೈಲಕ್ಷಣ್ಯ. ಸೊ ಪ್ರಾಕೃತ ದೇಹಕ್ಕೂ ಪರಮಾತ್ಮನ ದೇಹಕ್ಕೂ ವಿಲಕ್ಷಣ ವೈಲಕ್ಷಣ್ಯ ಇದೆ. ವೈಲಕ್ಷಣ್ಯ ಅಂದ್ರೇನು? ವ್ಯತ್ಯಾಸ, ಪೂರ್ತಿ ವ್ಯತ್ಯಾಸ ಇದೆ, ಭೇದ ಇದೆ. ಗೃಹಾಂತ ನಯನಾದಿ ಪ್ರಕಾಶೇ ಸತ್ಯಪಿ ಚಕ್ಷುಷಾದಿ ಪ್ರಕಾಶ, ಚಕ್ಷುಷ ಬೇಡ, ಚಕ್ಷುರಾದಿ ಪ್ರಕಾಶಸ್ಯ ಚಕ್ಷುರಾದಿ ಲೌಕಿಕ ಪ್ರಕಾಶಸ್ಯ ಪ್ರಕಾಶ ವೈಲಕ್ಷಣ್ಯೇನ ನಾಸ್ತಿ ಪ್ರಕಾಶ ಇತ್ಯಾದಿ ವ್ಯವಹಾರವತ್. ಒಳ್ಳೆ ದೃಷ್ಟಾಂತ ಕೊಟ್ರು. ಕತ್ಲೆ ಮನೆಯಲ್ಲಿ ಹೋದ, ಗೃಹಾಂತ ನಯನಾದಿ ಪ್ರಕಾಶೇ ಸತ್ಯಪಿ, ಅಷ್ಟ ಕಣ್ಣಿರೋನೇ ಹೋದ, ಏನು ಕಾಣ್ತಾ ಇಲ್ಲ, ಬೆಳಕೆ ಇಲ್ಲ ಅಂತ ಹೇಳ್ತ. ಬೆಳಕೆ ಇಲ್ಲ, ಬೆಳಕೆ ಇಲ್ಲ ಅಂದ್ರೆ ಏನರ್ಥ? ಹೊರಗಿನ ಬೆಳಕಿಲ್ಲ, ಅವನಿಗೆ ಕಣ್ಣಿದೆ, ಹೊರಗಿನ ಬೆಳಕಿಲ್ಲ. ಒಬ್ಬ ಬೆಳಕಿನಲ್ಲಿ ಕುರುಡ ಕೂತ್ಕೊಂಡ, ಬೆಳಕೇ ಇಲ್ಲ ಅಂತ ಹೇಳಿದೆ. ಎಲ್ಲಿಲ್ಲ? ಅವನ ಕಣ್ಣಲ್ಲೇ ಇಲ್ಲ. ಹೊರಗೆ ಬೆಳಕಿದೆ ನೋಡು, ಹೊರಗು ಬೆಳಗು ವ್ಯತ್ಯಾಸ ಇದೆಯಲ್ಲೋ? ಒಪ್ತಿಯಲ್ಲ. ನೀ ಕಣ್ಣಲ್ಲಿರೋ ಬೆಳಕು ಬೇರೆ, ಹೊರಗಿನ ಬೆಳಕು ಬೇರೆ. ಹೊರಗಿನ ಬೆಳಕಿದ್ರು ಕಣ್ಣಿನ ಬೆಳಕು ಹೇಳ್ತಾ ಹೋದ್ರೆ ಕಾಣಿಸೋದೇ ಇಲ್ಲ. ಆದರೆ ಹೊರಗೆ ಕಣ್ಣಿನ ಬೆಳಕಿದ್ದು ಬೆಳಕಿಲ್ಲದವ್ರು ಬೆಳಕಿಲ್ಲ ಅಂತ ಕಾಣಿಸುತ್ತೆ ಅವನಿಗೆ. ಕುರುಡರಿಗೆ ಅದು ಗೊತ್ತಾಗೋದಿಲ್ಲ. ಅಂದರೆ ಪ್ರಕಾಶ ಎರಡು, ಅಂತಃಪ್ರಕಾಶ ಬೇರೆ, ಬಾಹ್ಯ ಪ್ರಕಾಶ ಬೇರೆ ಆಯ್ತಲ್ಲ. ಕಣ್ಣೊಳಗಿರೋದೇನದು? ಅಂತಃಪ್ರಕಾಶ, ಹೊರಗಿಂದು ಬಾಹ್ಯ ಪ್ರಕಾಶ. ಅದೇ ರೀತಿ ಅಂತಃ ಶರೀರ ಬಾಹ್ಯ ಶರೀರ ಅಂತಿದೆ. ಯಾಕೆ? ನಮ್ಮ ನೋಂಟು ಅನ್ನೋನು ಹೋಗಬೇಕಲ್ಲ. ಅದಕ್ಕೆ ನಮ್ಮ ದೇವರು ಅನುಕೂಲ ಮಾಡಿಕೊಟ್ಟಿದ್ದಾನೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ಟು ಈ ರೀತಿ ನೋಡಿ ಇದನ್ನು ಬಿಡಿಸಿ ಹೇಳಿದರು. ಒಳ್ಳೆ ಎಲ್ಲ ಬ್ರಹ್ಮಸೂತ್ರಗಳ ಮಾತೆ. ಪ್ರಕಾಶ ಇತ್ಯಾದಿ ವ್ಯವಹಾರವತ್ತು ಅರೂಪಮಿತ್ಯಾದಿ ಶ್ರೌತ ವ್ಯವಹಾರಸ್ಯ ಅಪ್ರಾಕೃತ ರೂಪವತ್ವೇನ ಅನಿತ್ಯತ್ವ ಅಪ್ರಸಂಗಸ್ಯ. ಅನಿತ್ಯತ್ವ ಪ್ರಸಂಗಾತ್ ಅಂತ ಹೇಳಿದ್ದು ಬರದೇ ಇಲ್ಲ. ಅನಿತ್ಯತ್ವ ಪ್ರಸಂಗ, ಪ್ರಾಕೃತ ರೂಪಕ್ಕೆ ಅನಿತ್ಯತ್ವ ಇದೆ ಹೊರತು ಅಪ್ರಾಕೃತ ರೂಪಕ್ಕೆ ಅನಿತ್ಯ ಇಲ್ಲ, ಅನಿತ್ಯತ್ವ ಬರೋದಿಲ್ಲ. ಚ ಉಪಪತ್ತೇ ರೀತಿ ಭಾವ. ಕುತ ಏತಾದೃಶ ರೂಪವತ್ವಂ ಹರೇಹೇ, ಇದು ಹೇಗಿದೆ ದೇವರಿಗಿಂಥ ರೂಪಗಳು ಅಂದರೆ, ಲೋಕೇ ಸರ್ವರೂಪಾಣಾಂ ಪ್ರಕೃತ್ಯಾಧ್ಯಾತ್ಮಕತ್ವ ನಿಯಮಾದಿತ್ಯತಃ ಸರ್ವದೇಶು ಇತ್ಯಾದಿ. ಹಾಗೆ ಹೇಳಿದವನು, ಅಲ್ರಿ ಎಲ್ಲ ದೇಹ ಅಂದಮೇಲೆ ಪ್ರಾಕೃತ ಆಗಿರಲೇಬೇಕಿಲ್ಲ, ಲೋಕದಲ್ಲಿ ಕಂಡಿದೆಯಲ್ಲ ಅಂತ ಕೇಳಿದರೆ ಅದಕ್ಕೆ ದೇವರು ಅಲೌಕಿಕ ಪದಾರ್ಥಕ್ಕೆ ಲೋಕದಲ್ಲಿ ಕಂಡಿದೆ ಅಂತ ಹೇಳೋ ಪ್ರಸಂಗನೇ ಇಲ್ಲ. ಸರ್ವದೇಶು ಇತ್ಯಾದಿ, ಸರ್ವದೇಶು ಕಾಲೇಶು ಸ ಏಕ ಪರಮೇಶ್ವರ ಪ್ರಕೃತ್ಯಾದಿ ಸರ್ವಸ್ವಾಮಿ ಇತ್ಯರ್ಥ. ಪ್ರಕೃತಿ ಶರೀರ ಯಾತಕ್ಕಿಲ್ಲ ದೇವರಿಗೆ ಪ್ರಾಕೃತ ಶರೀರ? ಪ್ರಕೃತಿ ಸ್ವಾಮಿ ಅವನು. ಪ್ರಕೃತಿ ಸ್ವಾಮಿ ಆದವನಿಗೇನಿಲ್ಲ? ಇವತ್ತು ಓನರಿಗೆ ಸ್ಯಾಲ್ರಿ ಎಷ್ಟು ಅಂತ ಕೇಳಿದರೆ ಹೇಗರ್ಥ? ಉಳಿದವರಿಗೆಲ್ಲ ಸ್ಯಾಲ್ರಿ ಇದೆ. ಒಬ್ಬನೇ ಓನರ್ ಒಬ್ಬನೇ ಇದ್ದಾನೆ, ಲಕ್ಷಾಂತರ ಜನ ಇದ್ದಾರೆ ವರ್ಕರ್ಸ್. ಸರ್ಕಾರಕ್ಕಿದೆಯಲ್ಲ, ಇವರಿಗೆಲ್ಲ ಏನಂತಾರೆ ಇದಕ್ಕೆ? ಅವರಿಗೆ ಸ್ಯಾಲ್ರಿ ಅಂತ ಕರೆಯೋದಿಲ್ಲ. ಏನದು? ಸಂಪಾದನೆ ಬೇರೆ, ಸ್ಯಾಲ್ರಿ ಬೇರೆ. ಈ ಸಂಪಾದನೆ ಕೆಲಸಕ್ಕೆ ಬಂದಿದ್ದು, ಅದು ಓನರ್ಶಿಪ್ ಆಗಿ ತೊಗೊಂಡ ಲಾಭ, ಅದು ಪ್ರಾಫಿಟ್. ಅದು ಆ ಅರ್ಥದಲ್ಲಿ ನಮ್ಮಲ್ಲೇ ಕಂಡಿದೆ. ಈಗ ಓನರಿಗೆ ಸ್ಯಾಲ್ರಿ ಕಾನ್ಸೆಪ್ಟ್ ಹೇಗಿಲ್ವೋ, ಪ್ರಕೃತಿಯ ಸ್ವಾಮಿ ಆದವನಿಗೆ ಪರಮಾತ್ಮನಿಗೆ ಯಾವ ಕಾನ್ಸೆಪ್ಟ್ ಇಲ್ಲ? ಪ್ರಾಕೃತ ಅನ್ನೋ ಕಾನ್ಸೆಪ್ಟೇ ಇಲ್ಲ ದೇವರು, ಇರೋದೆಲ್ಲ ಅಪ್ರಾಕೃತನೇ. ಸರ್ವ ದೇಶು ಕಾಲೇಶು, ಇದು ಬೆಳ್ಳಿ ಅಂಗಡಿ ಬಂಗಾರದ ಅಂಗಡಿ ಹೋಗ್ರಿ, ಸ್ಟೀಲ್ ಪಾತ್ರೆ ಕೇಳಿ, ಗೋಲ್ಡ್ ನೋಡ್ರಿ, ಏನಂತಾರೆ ಇದನ್ನ? ಏನಿದು ಜ್ಯುವೆಲ್ರಿ ಶಾಪ್ ಹೋಗು, ಆ ಕಡೆ ಬುದ್ಧಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಹಾಗೆ ದೇವರ ಜ್ಯುವೆಲ್ರಿ ಶಾಪ್ಗೆ ಹೋಗಿ ನಾವು ಕಪ್ಪಡೆ ಹುಡುಕೋತ ಕೂತಾಗಿದೆ. ನಮ್ಮ ದೋಷಗಳೆಲ್ಲ ಹುಡುಕೋತ ಕೂತ ಏನು ಸಿಗುತ್ತೆ ಅಲ್ಲಿ? ಆಮೇಲೆ ಸೆಕ್ಯೂರಿಟಿ ಇಟ್ಟಿರ್ತಾರೆ ಅದಕ್ಕೆಲ್ಲ. ಈಗ ಕಪ್ಪಡದಲ್ಲಿ ಸೆಕ್ಯೂರಿಟಿ ಎತ್ತೋಕ್ಕೆ ಏನು ಮಾಡಬೇಕು? ಸೆಕ್ಯೂರಿಟಿ ಅದಕ್ಕೆಲ್ಲ CCTV ಯಾತಕ್ಕೆ? ಒಂದು ಮಿಲಿಗ ಇಷ್ಟು ಹೋಯ್ದ್ರೆ, ಇದು ಕಬ್ಬಡ ಹೋಯ್ದ್ರೆ ಅಕಸ್ಮಾತ್ ಯಾರು ಕೇಳೋದೇ ಇಲ್ಲ, ಅಕಸ್ಮಾತ್ ನೋಡಿ ಇದ್ಬಿಟ್ರೆ ಹೋಗಿದ್ಬಿಡ್ತಾರೆ, ನೋಡಿದ್ಬಿಟ್ಟೆ ತೊಗೊಂಡೋಗಿದ್ಬಿಡ್ತಾರೆ. ಆ ರೀತಿ ಯಾರು ಇಷ್ಟು ತೊಗೊಂಡೋದ್ರೆ ಬಿದ್ದ ಅವನು ಅಲ್ಲೇ ಇದೆ. ಯಾಕೆ? ಎಷ್ಟು ವ್ಯತ್ಯಾಸ ಇದೆ ಸುವರ್ಣ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮೆದುರಿಗೇನೆ ಈ ಜ್ಯುವೆಲ್ಲರಿ ಶಾಪ್ಗೂ ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಜ್ಯುವೆಲ್ಲರಿ ಶಾಪ್ನಲ್ಲಿ ಏನಿರೋದಿಲ್ಲ? ಕಬ್ಬಿಣದ ಪದಾರ್ಥ ಇರೋದಿಲ್ಲ. ಅದೇ ರೀತಿಯೇ ಕಬ್ಬಿಣದ ಅಂಗಡಿಯಲ್ಲಿ ಏನಿರೋದಿಲ್ಲ? ಜ್ಯುವೆಲ್ಲರಿ ಶಾಪ್ ಇರೋದಿಲ್ಲ. ಅದೇ ರೀತಿ ಪ್ರಾಕೃತದ ಶರೀರದವರು ಅಪ್ರಾಕೃತದ ಕಾನ್ಸೆಪ್ಟ್ ಇಲ್ಲವನಿಗಿಲ್ಲ, ಅಪ್ರಾಕೃತರಿಗೆ ಪ್ರಾಕೃತದ್ದಿಲ್ಲ. ಅದು ಇವನು ಇದರಲ್ಲಿ ಅರ್ಥ ಮಾಡಿಕೊಂಡಾಗ ಎಷ್ಟು ವ್ಯತ್ಯಾಸ ಇದೆ ಅದರೊಳಗೆ. ಸರ್ವ ದೇಶು ಇತ್ಯಾದಿ, ಸರ್ವ ದೇಶು ಕಾಲೇಶು ಸ ಏಕ ಪರಮೇಶ್ವರ ಪ್ರಕೃತ್ಯಾದಿ ಸರ್ವಸ್ವಾಮಿ ಇತ್ಯರ್ಥ. ಸರ್ವರೂಪಾಣ, ಅದಕ್ಕೆ ದೇವರ ಮನೆಯಲ್ಲಿ ಮೈಲಿಗೆ ಇಲ್ಲ ಅಂತಿರಲ್ಲ. ಯಾಕೆ? ಬೈಲಿ ಪದಾರ್ಥ ಇದ್ದರೆ ಏನಾಗೋದು? ಎಂಟ್ರಿನೇ ಇಲ್ಲ ಅದಕ್ಕೆ. ಅದೇ ರೀತಿ ಭಾರಿ ಹೋಟ್ಲಿಗೆ ಹೋಗಿ ಬಡಿ ಊಟ ಕೇಳ್ತಾರೆ, ಹೋಟ್ಲಿಗೆ ಹೋಗಿ ಚಿತ್ರಾವತಿ ಇಡಬೇಕೋ ಬೇಡ ಅಂತ ಕೇಳಿದ್ರು. ಹೋಟ್ಲಿಗೆ ಹೋಗಿ ಚಿತ್ರಾವತಿ ಇಡಬೇಕೋ ಬೇಡವೋ? ಹೋಟ್ಲಲ್ಲಿ ಹೋಗ್ತೀವಿ, ಟೇಬಲ್ ಬಿಲ್ಸ್ ಬೇರೆ ಮಾಡ್ತೀವಿ, ಚಿತ್ರಾವತಿ ಇಡಬೇಕು ಹೋಗ್ತೀಯ ಅದಕ್ಕೆ ಫಸ್ಟು? ಅದಿಲ್ಲೇ ಇಲ್ಲ. ಅಲ್ಲಿ ಭಾರಿ ಪ್ರಶ್ನೆ ಇರೋದು ಅಲ್ಲಿ. ಆ ಪ್ರಶ್ನೆಗೆ ಅರ್ಥನೇ ಇಲ್ಲ. ಯಾತಕ್ಕೆ ಇವತ್ತು ಕಾಪಿ ಹೊಡೆಯೋರು, ಕಾಪಿ ಹೊಡೆಯೋನು ಅದು ಮೆನ್ಷನ್ ಮಾಡೋಕೋ ಬೇಡ ಅಂತ ಕೇಳಿದೆ. ಹಾಗಾಗಿ ಮೆನ್ಷನ್ ಮಾಡಿದ ತಕ್ಷಣ ಏನಾಗ್ತಾರೆ ಅವನು ಡಿಪಾರ್ ಆಗೋಗುತ್ತೆ. ಇಂಥ ಹುಚ್ಚು ಪ್ರಶ್ನೆಗಳು ಯಾಕೆ ಎಲ್ಲ ಭಾರಿ ಪ್ರಾಮಾಣಿಕತೆ ತೋರಿಸ್ಬೇಕಲ್ಲ, ಅದು ತೋರಿಸೋದು ಅದು ಸರಿಯಲ್ಲ ಅಂತ ಹೇಳ್ತಾರೆ. ಅದು ಎಕ್ಸ್ಪ್ಲೇನ್ ಮಾಡ್ತಾರೆ ನಾಳೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಶುಷ್ಯಂತಿ ಯಂ ಸೂರಯಃ.